ಕೃಪಾಚಾರ್ಯರು ಬರ್ತಾರೋ ಭೀಷ್ಮರು ನಮ್ ಕಡೆ ಬರ್ತಾರ, ಅವ್ರ ಕ್ಲೋಸ್ ಫ್ರೆಂಡ್ಸ್ ಅವರೆಲ್ಲ ಮೂರು ಜನ, ಭೀಷ್ಮರು ದ್ರೋಣರು ಕೃಪರು, ಮೂರು ಜನ ತುಂಬಾ ಸಮವಯಸ್ಕರು, ಕಾಂಟೆಂಪರರೀಸ್ ಅವರು, ಒಂದೇ ಕಡೆ ಬೆಳಗವರಾದ್ರಿಂದ ಅವರು ನಮ್ಮ ಕಡೆ ಬರ್ತಾರೆ. ನಾಲ್ಕು ಜನ ಪ್ರಮುಖರಾದ್ರು. ಈ ನಾಲ್ಕು ಜನ ಪ್ರಮುಖರು ಬಂದ್ರು ಅಂದ್ರೆ ಇಂತ ನಕಲ ಸಹದೇವರ ಬಗ್ಗೆ ಏನು ಯೋಚನೆ ಮಾಡೋ ಕಾರಣ ಇಲ್ಲ, ಧರ್ಮರಾಜರ ಬಗ್ಗೆ ಯೋಚನೆ ಮಾಡೋ ಕಾರಣ ಇಲ್ಲ. ಇದು ಅವ್ರ ಮೂರು ಜನನ ಈ ನಾಲ್ಕು ಜನ ಹೊರಗೆ ಹಾಕ್ಬಿಡ್ತಾರೆ. ಅರ್ಜುನ ಇದ್ದಾನ ಅಂತ ಕೇಳಿದರೆ ಅರ್ಜುನನ ಅವನು ಯೋಚನೆ ಬಿಟ್ಟುಬಿಡು. ಅರ್ಜುನಿಗೋಸ್ಕರ ನಾನು ಏನ್ ಮಾಡಿದ್ದೇನೆ ಗೊತ್ತಾ, ಕರ್ಣನನ್ನು ತಯಾರು ಮಾಡಿದ್ದೇನೆ ಅಂತ ಹೇಳ್ತಾನೆ. ಕರ್ಣನಿಗೆ ಅಂಗರಾಜ್ಯ ಕೊಟ್ಟುಬಿಟ್ಟು ಹೇಳ್ಕೊಂಡ್ಬಿಟ್ಟಿದ್ದಾನಲ್ಲ, ಕರ್ಣ ನನ್ನ ಕಡೆ ಬಂದಿದ್ದಾನೆ. ವಸ್ತ್ರವಿದ್ಯಾ ಪರೀಕ್ಷೆ ಕಾಲಕ್ಕೆ ನೋಡಿದರಲ್ಲ, ಅರ್ಜುನನು ಒಂದು ಹೆಜ್ಜೆ ಮೀರಿಸಿಬಿಟ್ಟ. ಆದ್ರಿಂದ ಕರ್ಣ ಅರ್ಜುನನ ಕೊಂದೇ ಬಿಡ್ತಾನೆ, ಯೋಚನೆ ಮಾಡಬೇಕಾಗಿಲ್ಲ. ಅದು ಸರಿ ಸೈನ್ಯ ಅಂತ ಹೇಳಿದ್ರು, ಸೈನ್ಯದ ಬಗ್ಗೆ ಯೋಚನೆ ಮಾಡಬೇಡ. ಎಲ್ಲ ಸೈನಿಕರನ್ನ ಸೇನಾಧಿಪತಿಗಳನ್ನ ನಾನು ವಶೀಕೃತಾಪಿ ದಾನಮಾನೈಹಿ, ದುರ್ಯೋಧನ ಹೇಳೋ ಮಾತ ನೋಡಿ, ಅವರಿಗೆ ದಾನ ದುಡ್ಡು ಕೊಟ್ಟಿದ್ದೇನೆ, ಲಂಚ ಅದೇ ದಾನ ಅಂದ್ರೆ ಲಂಚ ಅಂತ ಏನು ಅರ್ಥ ಅಲ್ಲ, ಅದಕ್ಕೆ ಲಂಚ ಕೊಟ್ಟಿದ್ದೇನೆ, ಎಳ್ಕೊಂಡ್ಬಿಟ್ಟಿದ್ದೇನೆ. ಮಾನೈಹಿ ಪ್ರಮೋಷನ್ ಕೊಟ್ಟಿದ್ದೀನಿ, ಕೆಲವರು ಪ್ರಮೋಷನ್ ಕೊಟ್ಟು ಒಳಗೆ ಹಾಕೊಳ್ಳೋದು, ಕೆಲವರನ್ನ ಲಂಚ ಕೊಟ್ಟು ಒಳಗೆ ಹಾಕೊಳ್ಳೋದು, ಇದೆಲ್ಲ ಕಲಿಯುಗದಲ್ಲಿ ಏನ್ ನಡೆಯುತ್ತೋ ಅದನ್ನೇ ದುರ್ಯೋಧನ ಹೇಳ್ತಿರು. ಅವನೇ ಕಲಿ, ಮತ್ತೆ ದುರ್ಯೋಧನ ಬೇರೆ ಅಲ್ಲ, ಕಲಿ ಅವನು. ಕಲಿ ಯಥಾ ರಾಜ ತಥಾ ಪ್ರಜಾ, ನಾನು ಹೇಗೆ ಮಾಡಿದ್ದೇನೆ, ಯಾರು ವಿರೋಧಿಗಳು ಅವ್ರು ಒಳಗೆ ಹಾಕೋಬೇಕಲ್ಲ, ಹಣ ಕೊಟ್ಟರೆ ಒಳಗಾಗ್ತಾರೆ ಅಥವಾ ಅಧಿಕಾರ ಕೊಟ್ಟರೆ ಒಳಗೆ ಬರ್ತಾರೆ, ಆ ಕೆಲಸ ಮಾಡಿಬಿಟ್ಟಿದ್ದೇನೆ. ಅಲ್ಲಯ್ಯ ಈ ಚರ್ಚೆಯಲ್ಲ ಮಾತಾಡ್ತೀಯಲ್ಲ, ಭಾರಿ ದೊಡ್ಡ ವ್ಯಕ್ತಿ ಇದ್ದಾನಲ್ಲ ಭೀಮಸೇನ, ಭೀಮಸೇನ ಏನ್ ಮಾಡ್ತೀನಿ ಅಂತ ಕೇಳಿದ. ನಿಮ್ಮೆಲ್ಲರ ಪ್ರಬಲ ಶತ್ರು ಭೀಮಸೇನ, ಅತ್ಯಂತ ಸಮರ್ಥ ಭೀಮಸೇನ. ಭೀಮಸೇನ ಒಬ್ಬನ ಅವಧ್ಯನಾಗಿ ಉಳಿದ್ರೆ ಹುಡುಗರೆಲ್ಲ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಆಗ ಅವ್ರು ಹೇಳ್ತಾನೆ, ಅಪ್ಪ ಯೋಚನೆ ಮಾಡಬೇಡ, ಭೀಮಸೇನ ಕೊಲ್ಲೋದಕ್ಕೊಂದು ವ್ಯವಸ್ಥೆ ಮಾಡಿದ್ದೇನೆ ಅಂತ ಹೇಳಿದ. ಏನ್ ವ್ಯವಸ್ಥೆ ಮಾಡಿದ್ದಿ ಅಂತ ಕೇಳಿದ್ರೆ, ನಮಗೆ ಪರಮಾಶ್ಚರ್ಯವಾಗತಕ್ಕಂತ ಗುಟ್ಟನ್ನು ದುರ್ಯೋಧನ ಹೇಳ್ತಾನೆ. ನನಗೆ ಅರ್ಥವಾಗಿದೆ, ಭೀಮಸೇನ ಬಲ ಅತ್ಯದ್ಭುತ, ಆತನ ಜ್ಞಾನ ಊಹಾತೀತವಾದದ್ದು. ಅದಕ್ಕೆ ನಾನು ಆತನನ್ನ ಶಸ್ತ್ರದಿಂದಾಗಲಿ ಅಸ್ತ್ರದಿಂದಾಗಲಿ ಬಲದಿಂದಾಗಲಿ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ. ಅದಕ್ಕೇನು ಮಾಡಿದ್ದೇನೆ, ಮಂತ್ರ ಬಲದಿಂದ ಭೀಮನ್ನು ಗೆಲ್ಲಬೇಕು, ಮಂತ್ರ ಬಲದಿಂದ ಗೆಲ್ಲಬೇಕು. ಅದಕ್ಕಾಗಿ ನಾನು ದುರ್ವಾಸರ ಹತ್ತಿರ ಹೋಗಿ ಮಂತ್ರಗಳನ್ನು ಹೇಳಿಸಿಕೊಂಡು ನಿತ್ಯ ಜಪ ಮಾಡ್ತಿದ್ದೇನೆ ಅಂತ ಹೇಳಿದ. ದುರ್ಯೋಧನನು ಮಂತ್ರ ಹೇಳೋ ಅಭ್ಯಾಸ ಇಟ್ಕೊಂಡಿದ್ದ. ಇನ್ನು ಗಾಯತ್ರಿ ಬಿಟ್ಟವರು ಸ್ವಲ್ಪ ಶಾಕ್ ಆಗಬೇಕು. ದುರ್ಯೋಧನಂತ ಪರಮಪಾಪಿಯು ಮಂತ್ರ ಉಚ್ಚಾರಣೆ ಮಾಡ್ತಿದ್ದ ಅಂದ ಮೇಲೆ ಅದನ್ನ ನೋಡಿ ನಾಚಿಕೊಂಡಾದ್ರೂ ಕೂಡ ಇವತ್ತು ಒಳ್ಳೆ ಮಂತ್ರ ಕಲಿ ಅಭ್ಯಾಸ ಮಾಡಬೇಕು. ಅದು ಯಾರ ತಿಳಿಸಿಕೊಂಡಿಲ್ಲ, ಬಾಬಾಗಳ ತಿಳಿಸಿಕೊಂಡಿಲ್ಲ, ಅವನು ದುರ್ವಾಸರು ತಿಳಿಸಿಕೊಂಡ. ದುರ್ವಾಸರು ಸಾಮಾನ್ಯರಲ್ಲ, ಶಿವನ ಅವತಾರ ಅವರು, ಅತ್ರೇಯಸೂಯರ ಮಗ, ರುದ್ರದೇವರ ಅವತಾರ, ಅವರನ್ನು ಹೇಳಿಸ್ಕೊಂಡ್ಬಿಟ್ಟಿದ್ದೇನೆ. ಇವತ್ತು ಒಂದೆರಡು ಮಂತ್ರ ಗೊತ್ತಿರೋ ಜನ ಸಿಗೋದೇ ಕಷ್ಟ. ಗಾಯತ್ರಿ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಜನಕ್ಕೆ, ಗಾಯತ್ರಿ ಮಂತ್ರನೇ ಗೊತ್ತಿಲ್ಲ, ಕೃಷ್ಣ ಮಂತ್ರ ಗೊತ್ತಿಲ್ಲ, ನಾರಾಯಣ ಮಂತ್ರ ಗೊತ್ತಿಲ್ಲ, ಇನ್ನೇ ಮಂತ್ರ ಗೊತ್ತಿರುತ್ತೆ ಜನಗಳಿಗೆ. ಆದ್ರೆ ಅವನು ಹೇಳ್ತಾನೆ, ನನಗೆ ಒಂದೆರಡು ಮಂತ್ರ ಹೇಳಿಸಿಕೊಂಡಿಲ್ಲ, ನಾನೀಗ ಮಂತ್ರಾಹ ಪರಮಿಕಾಹ ದುರ್ವಾಸದ ದತ್ತಾಹ ತ್ರಿಂಶತ್ ಶತಂ ಅಂತ ಹೇಳ್ತಾನೆ. ತ್ರಿಂಶತ್ ಶತಂ ಅಂದ್ರೆ 3000 ಮಂತ್ರ ಕಲ್ತಿದ್ದಾನಂತ ಲೆಕ್ಕ ಹಾಕಿ ನೋಡೋಣ. ಇವತ್ತು 3000 ಮಂತ್ರ ಮಾಡೋ ನಮ್ಮ ಜಗನ ಗುಂಪಿನಲ್ಲೇ ಇಲ್ಲ. 3000 ಮಂತ್ರವನ್ನು ಎಂತೆಂತ ಉನ್ನತ ವ್ಯಕ್ತಿಗಳು ಇವತ್ತು ಮಾಡೋದಿಲ್ಲ. ದುರ್ಯೋಧನ 8 ಮಂತ್ರ ಹೇಳ್ಕೊಂಡಿದ್ದಂತ, 3000 ಮಂತ್ರಗಳನ್ನ ಪ್ರತಿನಿತ್ಯ ಜಪ ಮಾಡ್ತಾ ಇದ್ದೇನೆ. ಆ ಜಪದ ಉದ್ದೇಶ ಏನು ಗೊತ್ತಾ, ಒಂದಲ್ಲ ಒಂದು ದಿವಸ ಭೀಮನನ್ನು ನಾನು ಕೊಂದು ಹಾಕಿಬಿಡಬೇಕು. ಆ ಮಂತ್ರಗಳು ಸಾಮಾನ್ಯ ಮಂತ್ರಗಳಲ್ಲ, ಜಲಸ್ತಂಭನ ಮಾಡಕ್ ಬರುತ್ತೆ, ಅಗ್ನಿಸ್ತಂಭನ ಮಾಡಕ್ ಬರುತ್ತೆ, ಮಳೆ ಬರಸಕ್ ಬರುತ್ತೆ, ಮಳೆ ನಿಲ್ಸಕ್ ಬರುತ್ತೆ, ಬೆಕ್ಕಾದ ಮಾಡಕ್ ಬರುತ್ತೆ ಅಂತ ಮಂತ್ರಗಳನ್ನು ಕಲ್ತಿದ್ದೇನೆ. ಇದು ಮಂತ್ರಶಾಸ್ತ್ರದ ಬಗ್ಗೆ ಅಪೂರ್ವ ಮಾಹಿತಿ. ಇದು ಒಂದು ಮಂತ್ರಗಳಿಂದ ಇವತ್ತು ಅಸಾಧಾರಣವಾದಂತಹ ಕಾರ್ಯವನ್ನು ಸಾಧನೆ ಮಾಡಲಿಕ್ಕೆ ಬರುತ್ತೆ ಎಂಬುದನ್ನು ಶಾಸ್ತ್ರ ಹೇಳಿದೆ. ಮಧ್ವಾಚಾರ್ಯರು, ರಾಘವೇಂದ್ರ ಸ್ವಾಮಿಗಳಂತಹ ಜ್ಞಾನಿಗಳೆಲ್ಲ ತೋರಿಸಿದ್ದಾರೆ. ವಾದಿರಾಜರು, ವ್ಯಾಸರಾಜರಂತವರೆಲ್ಲ ಮಂತ್ರ ಸಿದ್ಧಿಯಿಂದ ಏನೇನಾಗುತ್ತೆ ತೋರಿಸಿದ್ದಾರೆ. ಎಲ್ಲಾ ಜ್ಯೋತಿಷರು ಕೈಬಿಟ್ಟಿದ್ರು, ಎಲ್ಲಾ ಗುರುಗಳು ಕೈಬಿಟ್ಟಿದ್ರು. ಆಗ ವ್ಯಾಸರಾಜರು ಕೃಷ್ಣದೇವರಾಜರನ್ನ ಕುಹಯೋಗದಿಂದ ಪಾರು ಮಾಡ್ತಾ ಇದ್ದಾರೆ. ಮಂತ್ರ ಸಿದ್ಧಿಯ ಫಲ ಅದು. ಅದೇ ರೀತಿಯಲ್ಲಿ 12 ವರ್ಷದ ಬರಗಾಲ ಬಂದಿದ್ದ ಕಾಲಕ್ಕೆ ರಾಘವೇಂದ್ರ ಸ್ವಾಮಿಗಳು ಇಡೀ ತಂಜಾವೂರಿನ ರಾಜ್ಯಕ್ಕೇನೆ ಅನ್ನ ಕೊಡ್ತಾರೆ. ಅದು ಮಂತ್ರಸಿದ್ಧಿಯ ಫಲ. ಅದೆಲ್ಲ ಕೂಡ ಮಂತ್ರಾಲಯಕ್ಕೆ ಅದೇ ಹೆಸರು. ಮಂತ್ರಸಿದ್ಧಿ ಕ್ಷೇತ್ರ ಇದ ನೋಡಿ ಕೋವಿದರು, ಮಂತ್ರ ಪ್ರತಿಪಾದ್ಯ ಗೋಪಾಲ ವಿಠಲನಿಂದ. ಗೋಪಾಲದಾಸರಿ ಮಾತನಾಡ್ತಾರೆ, ಮಂತ್ರಸಿದ್ಧಿಯ ಶಕ್ತಿ ಬೇರೆ ಯಾವ ಶಕ್ತಿಗೂ ಇಲ್ಲ, ಅದನ್ನು ಕಲ್ತಿದ್ದೇನೆ. ಅದು ದುರ್ಯೋಧನನಿಗೆ ಮಂತ್ರದ ಬಗ್ಗೆ ನಂಬಿಕೆ ಇದೆ, ದೇವತೆಗಳ ಬಗ್ಗೆ ನಂಬಿಕೆ ಇಲ್ಲ. ಇದು ಆಶ್ಚರ್ಯ. ನಮ್ಮ ಜನ ಹಾಗೇನೆ, ಜ್ಯೋತಿಷ ನಂಬ್ತಾರೆ, ದೇವರು ನಂಬೋದಿಲ್ಲ ಅಂತ ಜನ ಸಿಗ್ತಾರೆ. ಇವತ್ತು ಇಂಥ ಮಾತೆತ್ತಿದ್ರೆ ನಂಬೋದಿಲ್ಲ ನಂಬೋದಿಲ್ಲ, ಐ ಡೋಂಟ್ ಬಿಲೀವ್ ಇನ್ ಗಾಡ್ ಆಗೆಲ್ಲ ಮಾತಾಡ್ತಿರ್ತಾರೆ. ಆದರೆ ಇವರು ಇಂಥ ಜನ ನಿತ್ಯ ಭವಿಷ್ಯ ನೋಡದೆ ಮನೆ ಬಿಟ್ಟು ಹೋಗೋದೇ ಇಲ್ಲ. ಇವತ್ತು ಯಾವ ಪೇಪರ್ ಬೇಕಾದ್ರೂ ನೋಡಿ, ದಿನ ಬೆಳಗಾದ ಜ್ಯೋತಿಷ ಬೈತಾರೆ, ಇವತ್ತು ನಿಮ್ಮ ಹಣೆ ಬಾರ ಇಲ್ಲದ ಪೇಪರ್ಗಳೇ ಸಿಗೋದಿಲ್ಲ. ವಾರ ಪತ್ರಿಕೆ ಆಗಲಿ ದಿನಪತ್ರಿಕೆ ಆಗಲಿ ಅವು ಮಾರಾಟ ಆಗಬೇಕು ಅಂತಿದ್ರೆ ಅವು ಕಾಲಂ ಇರಲೇಬೇಕು. ಎಷ್ಟು ಆಶ್ಚರ್ಯ ಅಂದ್ರೆ ಜನಗಳು ಎಂಥ ಒಂದು ವಿಚಿತ್ರ ನಂಬಿಕೆಯಲ್ಲಿದ್ದಾರೆ. ಕೆಲವನ್ನ ನಂಬುದ ದೇವತೆಗಳನ್ನು ನಂಬದೇನೆ, ಧರ್ಮವನ್ನು ನಂಬದೇನೆ, ಇಂಥದನ್ನು ಮಾತ್ರ ನಂಬುತ್ತ ವ್ಯವಸ್ಥೆ ಇದೆ. ಜ್ಯೋತಿಷ್ಯ ತಪ್ಪು ಅಂತ ಹೇಳೋದಕ್ಕೆ ಹೊರಟಿಲ್ಲ. ಆದ್ರೆ ಜ್ಯೋತಿಷ್ಯ ಫಂಕ್ಷನ್ ಮಾಡಬೇಕಾದ್ರೆ ವೆಹಿಕಲ್ ಬೇಕು, ಡ್ರೈವರ್ ಬೇಡ ಅಂದ್ರೆ ಅರ್ಥ ಏನದಕ್ಕೆ? ವೆಹಿಕಲ್ ಎಷ್ಟೇ ದೊಡ್ಡದಾಗಿದ್ರು ಕೂಡ ಡ್ರೈವರ್ ಇಲ್ಲದೆ ಮೂವಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಮಂತ್ರ ಎಷ್ಟೇ ಪ್ರಬಲವಾಗಿದ್ರು ಕೂಡ, ಗ್ರಹಗಳು ಎಷ್ಟೇ ಪ್ರಬಲವಾಗಿದ್ರು ಕೂಡ ದೇವತೆಗಳಿಂದ ಹೊರ ಫಂಕ್ಷನ್ ಮಾಡಕ್ ಆಗೋದಿಲ್ಲ. ಈ ಜನಕ್ಕೆ ಅದು ಗೊತ್ತಿಲ್ಲ. ಅಂತ ಮೂರ್ಖ ಜನ ಹೇಗಿದ್ದಾರೋ ದುರ್ಯೋಧನ ಹಾಗೆ ತಿಳ್ಕೊಂಡಿದ್ದಾನೆ. 3000 ಮಂತ್ರ ಕಲ್ತಿದ್ದೇನೆ, ಆದ್ರಿಂದ ಭೀಮ ನನ್ನ ಮುಂದೆ ಏನೂ ಅಲ್ಲ ಅಂತ ಹೇಳಿದ. ಭೀಮ ನನ್ನ ಮುಂದೆ ಏನೂ ಅಲ್ಲ. ಆ ಒಂದು ಪ್ರಶ್ನೆ ಮಾಡಬಹುದು, ನೀನು ಸ್ವಲ್ಪ ಮಂತ್ರ ತೋರಿಸು ನನಗೆ ಅಂತ ಕೇಳಬಹುದು. ಅಕಸ್ಮಾತ್ ಈ ಮಂತ್ರ ಏನ್ ಕಲ್ತಿದ್ದೀಯಲ್ಲ ಸ್ವಲ್ಪ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸೋದು ಕೇಳಿಸಿದ್ರೆ? ನಾನು ತೋರಿಸೋದಿಲ್ಲ ಅಂತ ಹೇಳ್ತಾನೆ. ನಾನು ತೋರಿಸೋದಿಲ್ಲ ಯಾಕೆ ಅಂದ್ರೆ ಆ ಮಂತ್ರಗಳನ್ನ ಬೇರೆ ಕಡೆ ಉಪಯೋಗಿಸಿಬಿಟ್ರೆ ಶಕ್ತಿ ಕಡಿಮೆ ಆಗುತ್ತೆ. ಅದು ರಿಸರ್ವ್ ಮಾಡಿ ಹಾಗೆ ಇಟ್ಕೊಂಡ್ಬಿಟ್ಟಿದ್ದೇನೆ ಅಂತ ಹೇಳ್ತಾನೆ. ರಿಸರ್ವ್ ಮಾಡಿ ಹಾಗೆ ಇಟ್ಕೊಂಡಿದ್ದೇನೆ, ಆದ್ರಿಂದ ನಾನು ಯಾರ ಮುಂದೆ ತೋರಿಸ್ತಾ ಇಲ್ಲ. ಅವತ್ತೇ ತೋರಿಸ್ಬೇಕಾದ್ರೆ ಕೆಲವು ಪ್ಲೇಯರ್ಸ್ ಹಾಗೇನೆ, ಕೆಲವು ಕೀ ಬೌಲರ್ ನ ಎಕ್ಸ್ಪೋಸ್ ಮಾಡೋದಿಲ್ಲ. ಮೇನ್ ಮ್ಯಾಚ್ ಇಟ್ಕೊಂಡಿರ್ತಾರೆ, ಅವ್ನು ಒಂದು ವಿಕೆಟ್ ತೊಗೊಂಡು ಹೋಗ್ಬಿಡ್ತಾರೆ. ಪುಣ್ಯಾತ್ ಅಂತವ್ರು ಇರ್ತಾರೆ ನಮ್ಮಲ್ಲಿ, ರಿಸರ್ವ್ ಇಟ್ಕೊಂಡಿರ್ತಾರೆ, ರಿಸರ್ವ್ ಆಗ್ತಾರೆ ಹೊರತು ಕೊನೆಗೆ ಆಟ ಆಡೋದೇ ಇಲ್ಲ. ಇವರ ಕಾನ್ಸೆಪ್ಟ್ ಇಷ್ಟು, ನಾನು ಮಂತ್ರ ಬೇರೆ ಕಡೆ ಉಪಯೋಗಿಸಿಬಿಟ್ರೆ ಶಕ್ತಿ ಕಡಿಮೆ ಆಗುತ್ತೆ. ಇದರಿಂದ ಒಂದು ಪಾಠ ಕಲಿಬೇಕು ನಾವು. ದುರ್ಯೋಧನ ಭಾರಿ ದುಷ್ಟ, ಬಿಟ್ಟುಬಿಡಿ, ನಾವು ಒಂದು ಅರ್ಥ ಆಗಬೇಕು. ವಿಷ್ಣು ಸಹಸ್ರನಾಮ ಹೇಳುತ್ತೇವೆ, ದ್ವಾದಶ ಸ್ತೋತ್ರ ಹೇಳುತ್ತೇವೆ, ಯಾವುದೋ ಫಲಕ್ಕೆ ಉಪಯೋಗಿಸಿಬಿಡ್ತೇವೆ, ಏನಾಗುತ್ತೆ ಗೊತ್ತಾ? ದೈಲೀತ ಆಗ್ತಾ ಬರುತ್ತೆ. ಅದು ಹಾಗೆ ಇಟ್ಕೊಳ್ಳೋದು, ಫಲ ಕೇಳಬಾರದು. ಕರ್ಮಣ್ಣೆ ವಾಧಿಕಾರಸ್ಥೆ ಮಾಫಲೇಶು ಕದಾಚನ, ಆ ಗುರುತು ಇಟ್ಕೊಂಡು ಬಿಟ್ರೆ ಏನಾಗುತ್ತೆ ಗೊತ್ತಾ? ರಿಸರ್ವ್ ಒಳ್ಳೆ ಕೆಲಸಕ್ಕೆ ಬರುತ್ತೆ. ಯಾರೋ ಒಳ್ಳೆ ಕೀ ಪರ್ಸನ್ ಗೊತ್ತಿರ್ತಾನೆ, ಅವನಿಂದ ಒಳ್ಳೆ ಕೆಲಸ ಆಗ್ತಾ ಇರುತ್ತೆ. ಅವ್ರು ಏನ್ ಮಾಡ್ಬೇಕು? ರಿಸರ್ವ್ ಮಾಡ್ಕೊಂಡ್ಬಿಡ್ಬೇಕಾದ್ರೆ ಇಂಪಾರ್ಟೆಂಟ್ ಕೆಲಸ ಯಾವ್ದೋ ಇರುತ್ತೆ ಅದಕ್ಕೆ ಉಪಯೋಗ ಮಾಡ್ಕೋಬೇಕಾದ್ರೆ, ಅದನ್ನ ಬಿಟ್ಟುಬಿಟ್ಟು ಯಾವುದೋ ಒಂದು ಸಣ್ಣದಕ್ಕೆ ಕೇಳಿಬಿಟ್ರೆ, ಸಣ್ಣದಕ್ಕೆ ಯಾವ್ದಕ್ಕೆ ಕೇಳಿಬಿಡ್ತಾರೆ, ಕೇಳಿಬಿಡ್ತಾರೆ. ಮೂವಾಸ ಕೇಳಿದ್ರೆ ಏನಾಗುತ್ತೆ? ಅವತ್ತು ಮಾಡಿದ್ದಲ್ಲ ಅಂತಾನೆ ಬೋಧದ ಕತೆ. ಕೆಲವು ಹೇಳ್ತಾರೆ ಎಂದು ಏನು ಕೇಳೇ ಇಲ್ಲ, ನೀವೀಗ ಕೇಳಿ ಮಾಡಿಕೊಡ್ತೇನೆ ಎಂಬಾಗಿರ್ಬೇಕು. ನಾವು ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಲೋಕದೊಳಗೆ ನಾವು ಹೇಗೆ ನಮಗೆ ಗೊತ್ತಿದ್ದ ರಿಸೋರ್ಸಸ್ ಅನ್ನ ಒಳ್ಳೆ ಎಚ್ಚರಿಕೆಯಿಂದ ಬಳಕೆ ಮಾಡ್ತೇವೋ, ಆ ರೀತಿಯಲ್ಲಿ ಗುರುಗಳನ್ನ ದೇವತೆಗಳನ್ನ ಆರಾಧನೆ ಮಾಡಿದಾಗ ಫಲ ಕೆಡದೆ ಹೋದ್ರೆ ಅವರ ವಿಶ್ವಾಸಕ್ಕೆ ಪಾತ್ರರಾಗಿರ್ತೇವೆ. ನಾವೀಗ ಯಾವುದೋ ಕಾಲಕ್ಕೆ ಅದು ಉಪಯೋಗ ಮಾಡ್ಕೋಬಹುದು. ನಾವು ಹಾಗಲ್ಲ, ಮಂತ್ರ ಹೇಳಕ್ಕಿಂತ ಮೊದಲೇ ಫಲಸ್ಥಿತಿ ಹೇಳ್ಬಿಟ್ಟಿರ್ತೇವೆ ಆಗ್ಲೇನೆ. ಮಂತ್ರಕ್ಕಿಂತ ಮುಂಚೆನೆ ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅಂತ ಕೇಳ್ಬಿಟ್ಟಿರ್ತೇವೆ. ಆದ್ರಿಂದ ಅವರು ಎಂದೂ ನಮ್ಮ ಮೇಲೆ ಒಲವು ಮಾಡತಕ್ಕ ಪ್ರಸಂಗ ಬರೋದಿಲ್ಲ. ಏನೂ ಬೇಡ, ವಿಶ್ವಾಸ ಒಂದಿರಲಿ ಅಂತ ಇಟ್ಕೊಂಡಿರಿ. ಒಂದು ಫೈನ್ ಡೇ ಏನಾಗುತ್ತಾಗ ಕೆಲಸಕ್ಕೆ ಬರುತ್ತೆ. ದುರ್ಯೋಧನನ ತಂತ್ರ ಅದಕ್ಕೆ ಯಾರ ಮೇಲೆ ಉಪಯೋಗಿಸಿಲ್ಲ, ಯಾರಿಗೂ ತೋರಿಸೋದಿಲ್ಲ. ಕೊನೆಗೆ ಇಟ್ಕೊಂಡಿದ್ದೇನೆ, 3000 ಮಂತ್ರ ನನ್ನನ್ನು ಕಾಪಾಡುತ್ತೆ, ಭೀಮನನ್ನು ಬೀಳಿಸುತ್ತೆ ಅಂತ ಹೇಳಿದ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ಎಷ್ಟು ದಟ್ಟ ಇದ್ದಾರೆ ದುರ್ಯೋಧನ ಅಂದ್ರೆ, ನನಗೆ 3000 ಮಂತ್ರ ಗೊತ್ತಿದೆ, ಭೀಮನ್ ಗೆದ್ದುಬಿಡ್ತೇನೆ ತಿಳ್ಕೊಂಡ್ಬಿಟ್ಟಿದ್ದಾನೆ. ಭೀಮನಿಗೆ ಎಷ್ಟು ಮಂತ್ರ ಗೊತ್ತಿದೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಭೀಮನಿಗೆ ಎಷ್ಟು ಮಂತ್ರ ಗೊತ್ತಿದೆ ಅಂತ ಗೊತ್ತಿಲ್ಲ. ಪ್ರಾತಃ ಸಂಕಲ್ಪದಲ್ಲಿ ರಾಯರು ಬರೀತಾರೆ, ಭೀಮಸೇನಿಗೆ ಎಷ್ಟು ಮಂತ್ರ ಇದೆ ಗೊತ್ತೇನು? ಸಂಸಿದ್ಧ 7 ಕೋಟಿ ಮಹಾಮಂತ್ರಾಣಾಂ ಅಂತ ಹೇಳಿದ್ದಾರೆ. 7 ಕೋಟಿ ಮಹಾಮಂತ್ರ ಭೀಮನಿಗೆ ಗೊತ್ತಂತೆ. 3000 ಇಟ್ಕೊಂಡು 7 ಕೋಟಿ ರೂಪಾಯಿ ಅಂತಿತ್ತು, ಬಾಧೆ ಹೇಳ್ಕೋಬೇಕಷ್ಟೇನೆ, ಲೆಕ್ಕನೇ ಇಲ್ಲ ಇವನಿಗೆ. ಇವ್ನು ಬಿಟ್ಟು ಮಾಡಕ್ ಹೋದ್ರೆ 3000 ರೂಪಾಯಿ ಇದೆ ಅಂತ ಹೋಗೋದು, ಅವ್ನು ನೋಡಿ 7 ಕೋಟಿ ರೂಪಾಯಿ ಇದೆ ಮನುಷ್ಯ. ಇವನೇನು ಕಾಲು ತುಡಿ ಸಾಟಿ ಆಗೋದಿಲ್ಲ. ಈ ಗುಟ್ಟನ್ನು ಅರ್ಥ ಮಾಡಿಕೊಂಡ್ರೆ ಭೀಮನ ಶಕ್ತಿ 7 ಕೋಟಿ ಮಹಾಮಂತ್ರಗಳನ್ನ ಹೊಂದಿದೆ. ಇವನು ಹೇಳಿಸಿಕೊಂಡಿದ್ದು ದುರ್ವಾಸ ಮುನಿಗಳ ಹತ್ರ, ಅವರು ವೇದವ್ಯಾಸ ಹತ್ರ ಹೇಳಿಸಿಕೊಟ್ಟಿದ್ದಾರೆ. ಭೀಮಸೇನ ವೇದವ್ಯಾಸ ದೇವರ ಹತ್ತಿರ, ಅದು ಬರೀ ಇವನು ಮಂತ್ರ ಗೊತ್ತಿದೆ ಅಷ್ಟೇನೆ, ಸಿದ್ಧಿ ಅಷ್ಟೇ ವೆರಿಫೈ ಮಾಡಿಲ್ಲ ಇವನು. ಭೀಮನ ಮಂತ್ರದ ಸಿದ್ಧಿ ಎಷ್ಟು ಅಂದ್ರೆ, ಸಂಸಿದ್ಧ 7 ಕೋಟಿ ಮಹಾಮಂತ್ರಾಣಾಂ. ಪ್ರಾತಃ ಸಂಕಲ್ಪಕ್ಕೆ ಅಮೂಲ್ಯವಾದ ಮಾತದು. 7 ಕೋಟಿ ಮಹಾಮಂತ್ರಗಳನ್ನ ಭೀಮಸೇನ ಪೂರ್ಣ ಸ್ವಾಧೀನ ಮಾಡಿಕೊಂಡಿದ್ದಾನೆ. ಅಂಥ ಭೀಮನ ಮುಂದೆ ತನ್ನ ಶಕ್ತಿ ಏನು ಅಂತ ಇವನು ಪರಿಜ್ಞಾನ ಇಲ್ಲ. ಯಾವಾಗಲೂ ಯುದ್ಧಕ್ಕೆ ಹೋಗತಕ್ಕಂಥವನು ತನ್ನ ಬಲ ಅಷ್ಟೇ ನೋಡಬಾರದು, ಬೇರೆಯವರುಗಳು ಎಷ್ಟಿದೆ ಯೋಚನೆ ಮಾಡಬೇಕು. ಅದನ್ನ ಇವತ್ತು ಇರಾಕ್ ಅಮೆರಿಕ ಮುಂದೆ ಏನಾಯ್ತು ನೋಡಿದ್ರೆ ಗೊತ್ತಾ? ಹಾರಾಡ್ಬಿಟ್ಟು ಕೊನೆಗೆ ಏನಾಯ್ತು? ಈಗ ಅವನ ಮಕ್ಕಳಂತೂ ಸತ್ತು ಗುರಿಯಾಗಿ ಹೋಗ್ಬಿಟ್ರು. ಪಾಪ, ಅವನು ಸತ್ತಿದ್ದಾರೆಲ್ಲೋ ಗೊತ್ತಿಲ್ಲ. ಪ್ರಬಲರ ವಿರೋಧ ಎಂದು ಒಳ್ಳೆಯದಕ್ಕೆ ಕಾರಣ. ಅವ್ರ ರೈಟ್ ಆರ್ ರಾಂಗ್, ಪ್ರಬಲರಂದ್ರೆ ಪ್ರಬಲರೇನೆ. ಅವ್ರ ವಿರುದ್ಧ ಆಫೀಸ್ನಲ್ಲಿ ಸುಪೀರಿಯರ್ ಇರ್ತಾನೆ ಅಂತ ತಿಳ್ಕೊಂಬೋಣ. ಅವನು ತಪ್ಪು ಸರಿನೋ, ಎಸ್ ಅಂತ ಹೋದ್ರೆ ಸಿ ಆರ್ ಬ್ಯಾಡ್ ಬಂದ್ರೆ ಬರದೇ ಬರೀತಾರೆ, ಪ್ರಾಬ್ಲಮ್ ಆಗೇ ಆಗುತ್ತೆ. ಆ ಸಮಯಕ್ಕೆ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು, ಫ್ರಿಕ್ಷನ್ ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡದೆ ಹೋದ್ರೆ ಎಂದು ಯಶಸ್ ಸಿಗೋದಿಲ್ಲ. ದುರ್ಯೋಧನನಿಗೆ ಈ ತಿಳುವಳಿಕೆ ಇಲ್ಲ. ಕೊನೆಗೂ ಅವನು ಕುಟುಂಬ ಸಮೇತ ಸತ್ತಿದ್ದು ದೊಡ್ಡ ಇತಿಹಾಸ. ಇಷ್ಟೆಲ್ಲ ಹೇಳ್ಕೊಂಡಂತೆ, ಅಪ್ಪ ಇನ್ನೊಂದಿದೆ, ನಮ್ ಕಡೆ ಒಬ್ಬನಿದ್ದಾನೆ, ಬಹಳ ಡೇಂಜರಸ್ ಅವನು, ಅವನೊಬ್ಬನ ಬಿಟ್ರೆ ಯೋಚನೆ ಇಲ್ಲ ಅಂತ ಹೇಳ್ತಾನೆ. ಯಾರು ಅಂದ್ರೆ ವಿದುರ. ಅವನೊಬ್ಬನು ಮಾತ್ರ ವಶವಾಗಿಲ್ಲ, ವಿದುರ ಒಬ್ಬನು ನನಗೆ ವಶವಾಗಿ ಎಲ್ಲ ವಶವಾಗಿ ಬಿಟ್ಟಿದ್ದಾರೆ. ಅವನೊಬ್ಬನು ಮಾತ್ರ ಏನ್ ಪ್ರಯತ್ನ ಪಟ್ಟರು ವಶವಾಗಿಲ್ಲ, ಬರೀ ತೀರ್ಮಾನ ಮಾಡಿದ್ದೇನೆ, ಅವನು ವಶವಾಗೋದೂ ಇಲ್ಲ ಅಂತ ಗೊತ್ತಾಯ್ತು ಅಂತ ಹೇಳ್ತಾನೆ. ವಶ ಆಗೋದೂ ಇಲ್ಲ, ಆದ್ರೆ ಯೋಚನೆ ಇಲ್ಲ. ಒಬ್ಬನು ಏನ್ ಮಾಡ್ತಾನೆ ಮಹಾ ಅಂತ ಹೇಳ್ತಾನೆ. ಒಬ್ಬನು ಏನ್ ಮಾಡ್ತಾನೆ ಮಹಾ? ಅವನ್ ಯಾರು? ಯಮ. ಅವನು ಯಮನ ಅವತಾರ. ಒಬ್ಬನು ಏನ್ ಮಾಡ್ತಾನೆ ತಿಳ್ಕೊಂಡು ಗತಿಯನಾಗಬೇಕು. ಯಮ ಏನ್ ಮಾಡ್ತಾನೆ ಗೊತ್ತಲ್ಲ, ನಾಶ ಮಾಡಿಯೇ ಮಾಡ್ತಾನೆ. ಇವತ್ತು ಒಬ್ಬ ಯಮನನ್ನ ಇಗ್ನೋರ್ ಮಾಡ್ತಾ ಇದ್ದಾನೆ ದುರ್ಯೋಧನ. ನಾವು ಮಾಡ್ತಿರೋದು ಅನ್ನೇನೆ, ಎಲ್ಲವನ್ನೂ ಯೋಚನೆ ಮಾಡ್ತೇವೆ, ಯಮಲೋಕನೇ ಯೋಚನೆ ಮಾಡಿಲ್ಲ. ಕೆಲವು ಹೇಳ್ತಿರ್ತಾರೆ, ಬಾಂಬೆ ಹೋಗಿದ್ರಲ್ಲ, ಬಾಂಬೆ ಹೇಗಿದೆ ಅಂತ ಕೇಳ್ತಾರೆ. ಡೆಲ್ಲಿಗೆ ಹೋಗಿದ್ರಲ್ಲ, ಡೆಲ್ಲಿ ಹೇಗಿದೆ ಕೇಳ್ತಾರೆ, ಅಮೆರಿಕ ಹೇಗಿದೆ, ಲಂಡನ್ ಹೇಗಿದೆ ಕೇಳ್ತಾರೆ, ಯಮಲೋಕ ಹೇಗಿದೆ ಅಂತ ಸತ್ತಾರೆ ಯೋಚನೆ ಮಾಡಿದ್ದೀರಾ ಅಂತ ಕೇಳ್ತಾರೆ. ಯಮಲೋಕದ ಕಂಫರ್ಟ್ಸ್ ಏನಿದೆ, ಕಂಫರ್ಟ್ಸ್ ಇದ್ರೆ ಯಮಲೋಕ ಹೇಗಾಗುತ್ತದೆ, ಕಂಫರ್ಟ್ಸ್ ಹೆಸರು ಅದರೊಳಗಿಲ್ಲ. ಕೃಷ್ಣಾಮೃತ ಮಾಡದಲ್ಲಿ ಆಚಾರ್ಯ ಬರೀತಾರೆ, ವಿಷಮಶ್ಚ ಅಂತಕ ಪಥಃ, ಯಮಲೋಕ ಅಲ್ಲ, ಯಮಲೋಕದ ದಾರಿನೇ ಭಯಂಕರ ಅಂತ ಹೇಳ್ತಾರೆ. ಅದನ್ನ ಕೇಳಿದ್ರೆ ಮೂರ್ಛೆ ಬರುತ್ತಂತ ಮನುಷ್ಯನಿಗೆ. ಯಮಲೋಕದಲ್ಲಿ ಹೇಗೆ ಕರ್ಕೊಂಡು ಹೋಗ್ತಾರೆ ಸತ್ತವ್ರನ್ನ ಅಂತ ಅರ್ಥ ಮಾಡಿಕೊಂಡ್ರೆ ಕೂತವನ ಮುಚ್ಚಿ ತರ ಬಿಡ್ತಂತ. ಅಷ್ಟು ಭಯಾನಕವಾದಂತಹ ವ್ಯವಸ್ಥೆ. ಅಲ್ಲಿ ಛತ್ರಿ ಹಿಡ್ಕೊಂಡು ಬರಯ್ಯ ಅಂತ ಛತ್ರಿ ಕರ್ಕೊಂಡು ಹೋಗೋದಿಲ್ಲ. ಇದು ಯಾರಿಗೆ ಛತ್ರಿ ಕೊಟ್ಟಿದ್ದ? ಛತ್ರಿ ಆರಿಸಿರ್ತಾರ ಹೊರತು ಯಾರಿಗೆ ಛತ್ರಿ ಕೊಟ್ಟಿರೋದಿಲ್ಲ. ಯಾರು ಪಾದುಕೆಗಳಿಲ್ಲ, ಬಿಸಿಲಲ್ಲಿ ಯಾರೋ ಎಳ್ಕೊಂಡು ಹೋಗ್ತಾರೇ ಇರ್ತಾರಂತೆ, ಹೊಡಿತಾರಂತೆ, ದರ ದರ ಎಳ್ಕೊಂಡು ಹೋಗ್ತಾರಂತೆ. ಚಿತ್ರ ಹಿಂಸೆ, ರಕ್ತದ ಮಡುಗಳನ್ನು ದಾಟಬೇಕು ಅವನು, ಕೀವಿನ ನದಿಗಳನ್ನು ದಾಟಬೇಕು. ಇಷ್ಟೆಲ್ಲ ಹಿಂಸೆಯಿಂದ ಸುರಕ್ಷಿತ ಯಮಲೋಕ ಸೇರೋ ಹೊತ್ತು ಅವನಿಗೆ ಏನು ಗತಿಯಾಗಿರುತ್ತೆ ಯೋಚನೆ ಮಾಡಿ. ವಿಷಮಶ್ಚ ಅಂತಕ ಪಥ, ಯಮಲೋಕಂಚ ಅತಿ ದಾರುಣಂ, ಆಚಾರ ಅತಿ ದಾರುಣಂ, ಯಮಲೋಕ ಭಾರಿ ಭಯಂಕರವಾದದ್ದು. ಅದಕ್ಕೆ ಯೋಚನೆ ಮಾಡಿ, ಯಾರಯ್ಯ ಇಷ್ಟು ಚಳಿಯೋರಿಗೆ ದ್ಯಾಕಯ್ಯ ಸ್ನಾನ ಮಾಡ್ತೀವಿ ಅಂದ್ರೆ ಈ ಚಳಿ ತಡ್ಕೋಬೋದು ಮಾರಾಯ, ನಾಳೆ ಯಮಲೋಕದ ಗತಿ ನಾಳೆ ಅಲ್ಲಿ ಹಾಗಾದ್ರೆ ಅಡ್ಜಸ್ಟ್ ಆಗ್ಬೇಕಲ್ಲ. ಅದಕ್ಕೆ ನಾವು ಒಳ್ಳೆ ಕೆಲಸ ಮಾಡಿ 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 ಯಮಲೋಕಕ್ಕೆ ಹೋಗಬಾರದು. ಯಮಲೋಕಕ್ಕೆ ಹೋಗಿ ಹೇಗಿರ್ಬೇಕು ಅಂತ ಅಡ್ಜಸ್ಟ್ ಮಾಡ್ಕೋಬಾರದು. ಮತ್ತೆ ಯಮಲೋಕಕ್ಕೆ ಹೋಗಬಾರದು ಫಸ್ಟ್. ಮನುಷ್ಯ ಆ ರೀತಿ ಬದುಕಬೇಕು ಅಂತ ಒಂದು ಬದುಕಿನ ಬಗ್ಗೆ ಯೋಚನೆ ಮಾಡೋದಾದ್ರೆ ದುರ್ಯೋಧನ ಕಥೆ ನಾವು ಕೇಳಬೇಕು. ಎಷ್ಟೆಲ್ಲ ಪ್ಲಾನ್ ಮಾಡಿದ್ದಾನೆ ವಿದುರ, ಒಬ್ಬ ನೇರ್ ಮಹಾ ಏನ್ ಮಾಡ್ತಾನೆ ಅಂತ ಅನ್ಕೊಂಡಂತೆ. ಅದನ್ನೆಲ್ಲ ದುರ್ಯೋಧನ ಧೃತರಾಷ್ಟ್ರ ಕೇಳ್ತಾನೆ, ಅಪ್ಪ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೇನೆ ನೋಡು ಎಂತ ಗೊತ್ತಾಗ, ಸಾಯಲಕ್ಕೆ ತಯಾರಾಗಿ ಬಂದವನು, ಅವನು ಸಾಯಲಕ್ಕೆ ತಯಾರಾಗಿ ಬಂದಿದ್ದೇನೆ ಅಂತ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾನೆ ಈಗಾಗಲೇ. ಆತ್ಮಹತ್ಯೆ ಮಾಡ್ಕೋತೇವೆ ಅಂತ ಹೇಳಿ ಬೆಳಗ್ಗೆ ಎದ್ದು ಒಳ್ಳೆ ಕೋಟ್ ಹಾಕೊಂಡು ಮಫರ್ ಸುತ್ತಕೊಂಡ್ಬಿಟ್ಟು ಕಾಫಿ ಫ್ಲಾಸ್ಕ್ ಇಟ್ಕೊಂಡ್ಬಿಟ್ಟು ಸಾಯಲಕ್ಕೆ ಹೋಗ್ತೀರಿ ಅಂತ ಕೇಳಿದ್ರೆ ಸಾಯಲಕ್ಕೆ ಹೋಗ್ತಾ ಯಾರೋ ಸಾಯಸಕ್ಕೆ ಹೋಗ್ತಾನೆ ಅಂತ ಅರ್ಥ. ಅವನು ಸಾಯಲಕ್ಕೆ ಹೋಗಿ ಗಿರಾಕಿ ಅಲ್ಲ, ಅವನು ಸಾಯಸ ಗಿರಾಕಿ ಅಂತ ಅರ್ಥ. ಆತ್ಮಹತ್ಯೆ ಮಾಡಿ ಇಷ್ಟೆಲ್ಲ ಪ್ರಿಪೇರೇಷನ್ ಮಾಡ್ಕೊಂಡು ಹೋಗ್ತಾರ, ಸೀವ ಹೋಗ್ತಾರೆ ದಪ್ಪಂತ ಬೀಳ್ತಾರ ಅಷ್ಟೇ ಹೊರತು ಇದೆಲ್ಲ ಮಾಡೋದಿಲ್ಲ. ದುರ್ಯೋಧನ ಆಡಿದ ಮಾತೇನೋ ನಾವು ಸಾಯ್ತೇವೆ ಅಂತ ಹೇಳಿ ಮಾಡಿರೋ ಉಪಾಯ ಏನೋ ಪಾಂಡವರ ಸಾಯಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಅದಕ್ಕೇನೆ ಅವರನ್ನ ನೀನು ಏನ್ ಮಾಡ್ಬೇಕು ಗೊತ್ತಾ, ಇನ್ನೇನು ಮಾಡಬೇಡ, ಹಸ್ತಿನಾಪುರದಲ್ಲಿ ನಾವಿರ್ತೇವೆ, ಅವರನ್ನ ವಾರಣಾವತ ಅಂತ ಒಂದು ಊರಿದೆ ಅಲ್ಲಿ ಕಳಿಸಿಬಿಡು, ಅವರು ಅಲ್ಲಿರಲಿ, ಇಲ್ಲಿ ನಾವಿರ್ತೇವೆ, ಅಲ್ಲಿಗೆ ಪಾಂಡವರ ಜವಾಬ್ದಾರಿ ಮುಗಿದು ಹೋಗುತ್ತೆ, ಅಷ್ಟು ಮಾಡು ಅಂದನಂತೆ. ಆಗ ಧೃತರಾಷ್ಟ್ರ ಕೇಳ್ತಾನೆ, ದುರ್ಯೋಧನ ಸ್ವಲ್ಪ ಯೋಚನೆ ಮಾಡು, ಪಾಂಡವರು ಪಟ್ಟಾಭಿಷೇಕ ಮಾಡಿ ಆಗಿದೆ ಈಗಾಗ್ಲೇನೆ, ರಾಜ್ಯ ಆಡ್ತಾ ಇದ್ದಾರೆ, ಅವರನ್ನ ನೀವು ವಾರಣಾವತಕ್ಕೆ ಹೋಗಿ ಅಂತ ನಾ ಹೇಗೆ ಹೇಳೋದು ಅಂತ ಕೇಳ್ತಾನೆ. ಮತ್ತೆ ರಿಪೋರ್ಟ್ ಮಾಡ್ಕೊಂಡು ಬಿಡಿಸೋದು ಸುಲಭ ಅಲ್ಲ, ಆರ್ಡರ್ ಬಂದ್ರೇನೆ ಸಾಕು, ರಿಪೋರ್ಟ್ ಮಾಡ್ಕೊಂಡ್ರೆ ಭಾರಿ ಕಷ್ಟದ ಪರಿಸ್ಥಿತಿ ಅದು. ಒಂದು ಇವತ್ತು ರಾಜ್ಯ ಆಡ್ತಿದ್ದಾರೆ ಈಗಾಗಲೇ, ಏನ್ ಮಾಡ್ತೀರಾ ಅದಕ್ಕೀಗ? ದುರ್ಯೋಧನ ತಪ್ಪ ನಾನು ಬೇರೆ ವ್ಯವಸ್ಥೆ ಮಾಡಿದ್ದೀನಿ, ಅದಕ್ಕೆಲ್ಲ ಕೂಡ ವಾರಣಾವತದಲ್ಲಿ ಒಂದು ಉತ್ಸವ ನಡೀತಾ ಇದೆ ಇಷ್ಟರಲ್ಲೇನೆ ಅಂತ ಹೇಳ್ತಾರೆ. ವಿಷ್ಣುರು ಜಯಂತ ಇದೆ ಶಂಭು ಸಹಾಯ ಆಸ್ತಿ, ಅಲ್ಲಿ ವಿಷ್ಣುವಿನ ದೇವಸ್ಥಾನ ಇದೆ, ಆ ವಿಷ್ಣುವಿಗೆ ಜಯಂತ ಅಂತ ಹೆಸರು, ಅದು ಈಶ್ವರನ ದೇವಸ್ಥಾನನೂ ಇದೆ, ಶಿವನ ದೇವಸ್ಥಾನನೂ ಇದೆ, ವಿಷ್ಣುವಿನ ದೇವಸ್ಥಾನನೂ ಇದೆ. ಆ ಇಷ್ಟರಲ್ಲಿ ಅವರ ದೊಡ್ಡ ಉತ್ಸವ ನಡೀತಾ ಇದೆ, ದೊಡ್ಡ ಉತ್ಸವ ನಡೀತಾ ಇರೋ ವಾರ್ಷಿಕ ರಥೋತ್ಸವ ನಡೆಯುತ್ತಲ್ಲ ನಡೀತಾ ಇದೆ, ಆ ಉತ್ಸವ ಬಹಳ ಪ್ರಸಿದ್ಧ, ಅದನ್ನ ನೋಡ್ಲೇಬೇಕು ಜನ. ಸಾಯೋದಕ್ಕಿಂತ ಮುಂಚೆ ಉತ್ಸವ ನೋಡದೆ ಹೋದ್ರೆ, ಆ ಊರು ನೋಡದೆ ಹೋದ್ರೆ, ಆ ಉತ್ಸವ ನೋಡದೆ ಹೋದ್ರೆ ಮನುಷ್ಯ ಬದುಕಿದ್ದೇ ವ್ಯರ್ಥ ಅನ್ನೋ ಭಾವನೆ ಬರೋ ಹಾಗೆ ಏನ್ ಮಾಡಿದ್ದೇನೆ ಗೊತ್ತಾ, ನಾನು ಪಾಂಡವರ ಕಿವಿ ಬೀಳೋ ಹಾಗೆ ನನ್ನ ಜನಗಳಿಂದ ವರ್ಣನೆ ಮಾಡಿಸಿ 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 ಅಲ್ಲಿಗೆ ಹೋಗೋ ಐಡಿಯಾ ಬರಬೇಕು, ಆ ರೀತಿ ಮಾಡಿಬಿಟ್ಟಿದ್ದೇನೆ ಅಂತ ಹೇಳ್ತಾನೆ. ನಾವು ವಾರಣಾವತಕ್ಕೆ ಹೋಗಬೇಕು ಅಂತ ಅನ್ಕೊಂಡ್ಬಿಡ್ಬೇಕು, ಅಂತ ವ್ಯವಸ್ಥೆ ಮಾಡಿಬಿಟ್ಟಿದ್ದೇನೆ ಈಗಾಗಲೇ. ನೀನ್ ಮಾಡ್ಬೇಕಾದಿಷ್ಟೇ, ಪಾಂಡವರು ದಿಟ್ಟ ನಮಸ್ಕಾರ ಮಾಡ್ಲಿಕ್ಕೆ ಅಂತ ಬರ್ತಿದ್ರಂತೆ, ಎಲ್ಲಾ ಪಾಂಡವರು ಬಂದು ಧೃತರಾಷ್ಟ್ರ ನಮಸ್ಕಾರ ಮಾಡಿ ಹೋಗ್ತಾ ಇದ್ರಂತೆ. ಇದು ಸಂಧ್ಯಾ ವಂದನೆ ವಿಧಿ ಅದು. ಒಂದು ಸಂಧ್ಯಾ ವಂದನೆ ಕೊನೆ ಹೇಳ್ತೇವೆ ನೋಡಿ, ಗೋತ್ರ ಹೇಳ್ಕೊಂಡು ನಮಸ್ಕಾರ ಮಾಡ್ತೇವಲ್ಲ, ಸಂಧ್ಯಾನೆ ಮಾಡೋರಿಗಲ್ಲ, ಬಿಟ್ಟವರಿಗೆ ಯಾರು ಏನು ಅವ್ರಿಗೆ ತಿಳ್ಕೊಂಡ್ಬಿಡ್ತಾರೆ. ಪಾಪ ಸಂಧ್ಯಾನ ಮಾಡೋ ಕೊನೆಯ ಭಾಗ ಅದು, ಉಪಸ್ಥಾನ ಅಂತ ಹೇಳ್ತಾರೆ. ಕೊನೆ ದೇವತೆಗಳಿಗೆ ನಮಸ್ಕಾರ, ದಿಗ್ ದೇವತೆಗೆ ನಮಸ್ಕಾರ, ಗುರುಗಳಿಗೆ ನಮಸ್ಕಾರ, ಆಮೇಲೆ ಇಂದ್ರಾಯ ನಮಃ, ಅಗ್ನೇ ನಮಃ, ಯಮಾನ ಎಲ್ಲ ಹೇಳಬೇಕು. ಸಂಧ್ಯಾಯ ನಮಃ, ಗಾಯತ್ರಿ ನಮಃ, ಸಾವಿತ್ರಿ ನಮಃ, ಸರಸ್ವತ್ಯ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮಃ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಎಷ್ಟು ನಮಸ್ಕಾರ ಮಾಡ್ತೇವೆ ಗೊತ್ತಾದ್ರೊಳಗೆ? ಎಲ್ಲಾ ದೇವತೆಗಳಿಗೆ, ಜನ್ಮ ಜನ್ಮಾಂತರದ ಪಿತೃಗಳಿಗೆ, ಜನ್ಮ ಜನ್ಮಾಂತರದ ತಾಯಿಗೆ ನಮಸ್ಕಾರ ಮಾಡ್ತಾನಂತೆ. ಇಷ್ಟೆಲ್ಲ ಮಾಡ್ತಾನಲ್ಲ, ಅದಕ್ಕೆ ಸಂಧ್ಯಾ ವಂದನೆಗೆ ದೊಡ್ಡ ಮಂತ್ರ ಅಂತ ಕರೆದಿದ್ದ. ಇಷ್ಟೆಲ್ಲ ನಮಸ್ಕಾರ ಮಾಡಿ ಮನೆಯಿಂದ ಹೊರಗೊಳ್ಟ್ರೆ ಅವ್ನು ಸೋಲ್ತಾನೆ, ಹೇಗೆ ಅಷ್ಟೆಲ್ಲ ಆಶೀರ್ವಾದ ಬಂದಿರುತ್ತಲ್ಲ ಅವನಿಗೆ, ಗೆದ್ದು ಬಿಡ್ತಾನೆ ಅಂತ ಅರ್ಥ. ಅದಕ್ಕೆ ಸಂಧ್ಯಾ ವಂದನೆ ಮಾಡಿದ ಅಂದ್ರೆ ಜೀವನದೊಳಗೆ ಎಲ್ಲವನ್ನೂ ಸಾಧನೆ ಮಾಡಿದ ಅಂತ ಅರ್ಥ. ಅಷ್ಟೆಲ್ಲ ಮಾಡಿ ಕೊನೆಯಾಗಿ ಏನ್ ಮಾಡ್ತಾನೆ? ನಮೋಸ್ತನಂತಾಯ ಸಹಸ್ರಮೂರ್ತಯೇ ಸಹಸ್ರನಾಮಾಶಿಸಿರು ದೇವರು ಸ್ತೋತ್ರ ಮಾಡಿಬಿಟ್ಟು ಕೊನೆಗೆ ಕಿವಿ ಹಿಡ್ಕೊಂಡು ಭದ್ರಮ್ನೋ ಅಭಿವಾದಯಿತ ನಮಸ್ಕಾರ ಮಾಡಬೇಕು. ಅದು ಯಾರಿಗೆ ನಮಸ್ಕಾರ ಮಾಡಬೇಕು ಗೊತ್ತೇನು? ಇವ್ರು ಕೂತಲ್ಲಿ ನಮಸ್ಕಾರ ಮಾಡಿಬಿಡ್ತಾರೆ ಅಷ್ಟೇ, ಸಾಮಾನ್ಯವಾಗಿ ಕಿವಿ ಹಿಡ್ಕೊಂಡವ ನಮಸ್ಕಾರ ಮಾಡದ ಮಾಡಿಬಿಡ್ತಾರೆ ಅಷ್ಟೇ. ಆ ದೊಡ್ಡವರು ಇರ್ತಾರೆ ಅವ್ರ ಹತ್ರ ಹೋಗಿಬಿಟ್ಟು ನಮಸ್ಕಾರ ಮಾಡಬೇಕು. ಎಷ್ಟು ಜನ ಇದ್ರೆ ಅಷ್ಟೇ ನಮಸ್ಕಾರ ಮಾಡಬೇಕು. ಆಯ್ತು, ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡ್ತಾರೆ, ಅದರಿಂದ ಆಯುಷ್ಯ ವಿದ್ಯೆ ಕೀರ್ತಿ ಬಲ ಎಲ್ಲ ಹೆಚ್ಚುತ್ತೆ ಅಂತ ಮಹಾಭಾರತ ಹೇಳುತ್ತೆ. ಅಭಿವಾದನ ಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುಹು ವಿದ್ಯಾ ಯಶೋ ಬಲಂ. ಆಯುಷ್ಯ ವಿದ್ಯಾ ಯಶಸ್ಸು ಬಲ ನಾಳಕ್ಕೆ ಹೆಚ್ಚುತ್ತದೆ. ಸಂಧ್ಯಾ ವಂದನೆ ಮಾಡಬೇಕಾದ ಕೆಲಸ ಅದು. ಆ ರೀತಿಯಾಗಿ ಎದುರಿದ್ದವರು ನಮಸ್ಕಾರ ಮಾಡೋದಕ್ಕೆ ನಾವು ತಯಾರಿಲ್ಲ. ಹಾಗಲ್ಲ, ದೊಡ್ಡ ಹುಡುಕೊಂಡು ಹೋಗಬೇಕಂತ ಕಾಲಕ್ಕೆ ಹುಡುಕೊಂಡು ಹೋಗಿಬಿಟ್ಟು ನಮಸ್ಕಾರ ಮಾಡಬೇಕಂತ. ಕೃಷ್ಣದೇವರಾಜ ಮೂರು ಸಂಧ್ಯಾ ವಂದನೆಯ ಕಾಲಕ್ಕೆ ತನ್ನ ಅರಮನೆಯಿಂದ ವ್ಯಾಸರಾಜರ ಮಠಕ್ಕೆ ಹೋಗಿ ವ್ಯಾಸರಾಜ ನಮಸ್ಕಾರ ಮಾಡಿ ಬರ್ತಿದ್ದಂತೆ, ಗುರುಗಳಿಗೆ ನಮಸ್ಕಾರ ಅಂತ ಹೇಳಿಬಿಟ್ಟು. ಆ ರೀತಿ ಮಾಡಿದ್ದಕ್ಕೆ ಕುಹುಯೋಗದಿಂದ ಪಾರಾಗತಕ್ಕಂಥ ದೊಡ್ಡ ಅವಕಾಶ ಅವನಿಗೆ ಲಭಿಸಿತು. ಅದು ಶಾಸ್ತ್ರದ ವಿಧಿ. ಪಾಂಡವರು ನಿತ್ಯ ಬರ್ತಿದ್ದರಂತೆ ಪಾಪ. ದುರ್ಯೋಧನನಿಗೆ ತಾನು ಬಂದು ಗೊತ್ತಿಲ್ಲ, ಪಾಂಡವರು ಬರೋದನ್ನು ನೋಡಿ ಅಭ್ಯಾಸ ಆಗಿತ್ತು ಅವನಿಗೆ. ಅಪ್ಪ ದಿವಸ ಬರ್ತಾರಲ್ಲ, ನಾನೇನೋ ಬರ್ತಾರೆ, ಅವಾಗ ಏನ್ ಮಾಡಬೇಕು ಗೊತ್ತಾ ನೀನು? ನಮಸ್ಕಾರ ಮಾಡಿ ಎಂತ ಆಶ್ಚರ್ಯ ಗೊತ್ತಾ? ಪಾಂಡವರು ಸ್ವಂತ ಅಪ್ಪ ಅಲ್ಲ, ಧೃತರಾಷ್ಟ್ರ ದೊಡ್ಡಪ್ಪ ಅಷ್ಟೇನೆ. ಅಂಥವ್ರು ನಮಸ್ಕಾರ ಮಾಡಿಬಿಟ್ಟಿದ್ದಲ್ಲಂತೆ ಪಾಪ. ಅವನಿಗೆ ಅವನ ಹೆಂಡತಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ರು. ಅದರ ಅಂಡು ಅಡ್ವಾಂಟೇಜ್ ತಗೊಳಕ್ ಹೇಳ್ತಾ ಇದ್ದಾನೆ ಅವನೀಗ. ದುರ್ಲಾಭ ತಗೋ ಪರಿಸ್ಥಿತಿ ಇದೀಗ. ಹೇಳ್ತಾರೆ ಅವಾಗ ಏನ್ ಮಾಡಬೇಕು ಅಂತ, ಧರ್ಮರಾಜ ಪಾಂಡವರೇ ನನ್ನ ಪ್ರೀತಿಯ ಮಕ್ಕಳು ನೀವು ನೋಡಿ, ವಾರಣಾವತ ದೊಡ್ಡ ಉತ್ಸವ, ಭಾರಿ ಉತ್ಸವ, ಜನ್ಮದಲ್ಲಿ ಒಂದ್ಸತ್ತಾರ ನೋಡ್ಲೇಬೇಕು, ಉತ್ಸವ ಇಷ್ಟಲ್ಲಿ ನಡೀತಾ ಇದೆ, ನೀವೆಲ್ಲ ಅಲ್ಲಿಗೆ ಹೋಗಿ ಅಂತ ಹೇಳಿಬಿಡು, ಇಷ್ಟು ನಿನ್ನ ಕೆಲಸ ಅಂತ ಹೇಳ್ತಾರೆ. ದುರ್ಯೋಧನ ಮಾಡಿರೋದು ಇಷ್ಟೇ, ಡ್ರಾಫ್ಟ್ ರೆಡಿ ಇದೆ ಸೈನ್ ಮಾಡುವಂತಷ್ಟೇ, ಇನ್ನೇನು ಕೆಲಸ ಇಲ್ಲ. ಎಲ್ಲ ಮಾಡಿರೋದು ಅವನು, ಸೆಕ್ರೆಟರಿ ಅಸಿಸ್ಟೆನ್ಸ್ ಅವನಿಗೆ. ಧೃತರಾಷ್ಟ್ರ ಹೇಳ್ಬೇಕು, ಬಾಯಲ್ಲಿ ಬರಬೇಕದು. ಒಂದು ಇವತ್ತು ದೊಡ್ಡವ್ರನ್ನ ಹೇಗೆ ಜನ ಉಪಯೋಗಿಸ್ತಾರೆ ಅಂದ್ರೆ ಅವರು ಸೈನ್ ಮಾಡೋ ಪೂರ್ತಿ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಇವತ್ತು ನಮ್ಮ ರಾಷ್ಟ್ರಪತಿಗಳು ಸ್ಥಾನಮಾನ ಹೇಗಿರ್ತದೆ ಅಂತ ಕೇಳಿದರೆ ಸರ್ಕಾರದ ತೀರ್ಮಾನಕ್ಕೆ ಎಸ್ ಅನ್ಬೇಕಷ್ಟೆ, ಸಾಮಾನ್ಯವಾದ ಪದ್ಧತಿ ಅದು. ಈ ರೀತಿ ಇಂಥ ಕಾನ್ಸೆಪ್ಟ್ ಡೆವಲಪ್ ಆದ ಧೃತರಾಷ್ಟ್ರದಿಂದ ಡೆವಲಪ್ ಆದ ಕಾನ್ಸೆಪ್ಟ್ ಅದು. ಧೃತರಾಷ್ಟ್ರನ ಕೆಲಸ ಇಷ್ಟೇ, ಅವ್ರು ಹೇಳಿದ್ದು ಹೂ ಅನ್ಬೇಕಷ್ಟೆ. ದುರ್ಯೋಧನ ಏನು ಪ್ಲಾನ್ ಮಾಡಿರ್ತಾರೆ ತಂದಿಡಬೇಕು, ಎಸ್ ಅನ್ಬೇಕು. ಇಲ್ಲ ಅವ್ರು ಹೊಡೆದು ಬಿಡ್ತೇವೆ, ಸಾಯ್ತೇವೆ ಅದರಲ್ಲೊಂದು. ಇಲ್ಲ ನೀನ್ ಸಾಯ್ಬೇಕು, ನಾಯಿ ಸಾಯ್ತೇವೆ. ಇಂಥ ಒಂದು ಕುತಂತ್ರವನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆ, ವಿಚಿತ್ರವಾದ ಪೋಸ್ಟ್ ಧೃತರಾಷ್ಟ್ರದ್ದು. ಕುರುಡ, ಅದಕ್ಕೆ ಸಮಸ್ಯೆ ದುರುಡ ಅವನಿಗೆ, ಯಾರು ಕಾಣೋದಿಲ್ಲ, ಏನೂ ಕಾಣೋದಿಲ್ಲ, ಹೇಳೋದು ಬಿಡೋದಿಲ್ಲ ಅವರು. ಇಂಥ ವ್ಯವಸ್ಥೆಯನ್ನು ದುರ್ಯೋಧನ ಮಾಡಿ ಹೇಳಿದರಂತೆ. ಆಗ ಧೃತರಾಷ್ಟ್ರ ಅನ್ಕೋತಾನೆ, ರೀ ಎಷ್ಟು ಮುಂದುವರೆದಿದ್ದಾನೆ ಮಗ, ಎಲ್ಲ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾನೆ, ನಾನು ಹೇಳ್ಬೇಕಾದಿಷ್ಟೇ, ನೀವು ಹೋಗಿ ಅಂತ ಹೇಳಬೇಕು. ಆಯ್ತು ಅಂತ ಒಪ್ಪಿಕೊಂಡ. ಪುತ್ರನ ಮೋಹ, ಮಗನ ಮೋಹದಿಲ್ಲದ ಸಾಯ್ತೇವೆ ಅಂತ ಹೇಳಿಸಿದ್ನಲ್ಲ, ಆಯ್ತು ಅಂತ ಹೇಳಿದನಂತೆ ದುರ್ಯೋಧನ. ಸರ್ಕೊಂಡ್ಬಿಟ್ಟ ಆ ಕಡೆ. ಕಲಿ ಯಾವಾಗಲೂ ಅಷ್ಟೇನೆ, ಕಲಿ ಯಾವಾಗಲೂ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ, ಅವನು ಇನ್ನೊಬ್ಬರ ಮೂಲಕ ಮಾತಾಡಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಇನ್ನೊಬ್ಬರ ಮೂಲಕ ಮಾತಾಡಿಸ್ತಾನಂತೆ. ಕಲಿಗಳಲ್ಲಿ ಏನ್ ನಡೀತಾ ಇದೆ ಎಂಬುದನ್ನ ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಆಗಿ ನೋಡ್ತಾ ಇದ್ದೇವೆ, ಪ್ರಯೋಗ ಆಗಿ ನೋಡ್ತಾ ಇದ್ದೇವೆ. ಅವನು ಹೇಳಿದ ತಕ್ಷಣ ಧೃತರಾಷ್ಟ್ರ ಹಾಗೆ ಆಗಲಿ ಅಂತ ಒಪ್ಪಿಕೊಂಡ. ಯಥಾ ಪ್ರಕಾರ ಪಾಂಡವರು ಬಂದರು, ನಮಸ್ಕಾರವನ್ನು ಮಾಡಿದರು. ಧರ್ಮರಾಜ ಮಾಡಿದ, ಭೀಮಾದಿಗಳು ಮಾಡಿದ. ಭೀಮಸೇನ ಎಷ್ಟು ಶುದ್ಧ ಭಾಗವತ ಧರ್ಮರಥ ಅಂದ್ರೆ, ಆಯಾ ಕಾಲಕ್ಕೆ ಯಾರ್ಯಾರು ಗೌರವ ಕೊಡಬೇಕು ಅಂತಿದೆ ಅದನ್ನು ಕೊಡೋದ್ರಲ್ಲಿ ಏನು ವಂಚನೆಯೇ ಇಲ್ಲ. ಅವ್ರ ಮಾತು ಕೇಳೋದು ಬಿಡೋದು ಆಮೇಲೆ, ಆದರೆ ಗೌರವ ಕೊಡಬೇಕಾದ ಬಂದಾಗ ಭೀಮಸೇನ ತಪ್ಪದೇ ಗೌರವ ಕೊಡ್ತಾ ಇತ್ತು. ಎಲ್ಲ ನಮಸ್ಕಾರ ಮಾಡಿದ್ರು. ಧೃತರಾಷ್ಟ್ರ ಹೇಳಿದ, ನೋಡು ಧರ್ಮರಾಜ, ವಾರಣಾವತ ದೊಡ್ಡ ಉತ್ಸವ ಇದೆ, ಅಲ್ಲಿ ಜಯಂತ ನಾಮಕ ವಿಷ್ಣು ಇದ್ದಾನೆ, ಶಿವನ ದೇವಸ್ಥಾನವೂ ಇದೆ, ನೀವೆಲ್ಲ ಅಲ್ಲಿಗೆ ಹೋಗಿ ಅಂತ ಹೇಳಿದ. ದುರ್ಯೋಧನ ಧರ್ಮರಾಜ ಏನ್ ಮಾಡಿದಂತೆ ಪಾಪ, ಆತನ ಮಾತು ಎಷ್ಟು ಧರ್ಮರಾಜ ಪೂಜ್ಯನಾದ ವ್ಯಕ್ತಿ ಅಂದ್ರೆ, ದೊಡ್ಡಪ್ಪ ಹೇಳ್ತಾನೆ ಕೆಟ್ಟದಕ್ಕೆ ಹೇಳ್ತಾನೆ ಯೋಚನೆ ಮಾಡೋದೇ ಇಲ್ಲ, ಆಯ್ತು ಹೇಳಿದ್ಮೇಲೆ ಹೋಗ್ತೇವೆ ಅಂತ ಹೇಳಿಬಿಟ್ಟ. ಎಲ್ಲ ಮನೆ ವಾಪಸ್ ಹೋಗಿಬಿಟ್ಟು ಭೀಮಾದಿಗಳನ್ನ ಕೂಡಿಸಿಕೊಂಡು ಧರ್ಮರಾಜ ಮಾತಾಡ್ತಾನೆ, ದೊಡ್ಡಪ್ಪ ಹೇಳಿದ್ ಕೇಳಿದ್ರಲ್ಲ, ನಾವು ವಾರಣಾವತಕ್ಕೆ ಹೋಗಬೇಕಾಗಿದೆ, ನಾವೆಲ್ಲ ಹೋಗೋಣ ಅಂತ ಹೇಳಿದ. ಆಗ ಭೀಮಸೇನ ಮಾತಾಡ್ತಾನೆ, ಅಣ್ಣ ಏನ್ ಮಾತು ಕೊಟ್ಟು ಬಂದಿದ್ದೆ ನೀನೀಗ, ಹೋಗೋಣ ಅಂತ ಹೇಳ್ತೀಯಲ್ಲ, ಆತನ ಮಾತು ಸರಿಯಾಗಿ ಕೇಳಿಸಿಕೊಂಡೆಯಾ ಅಂತ ಹೇಳಿದ್ದಾನೆ. ಸರಿಯಾಗಿ ಕೇಳಿಸಿಕೊಂಡಿಯಾ, ಏನ್ ಹೇಳಿದ ಗೊತ್ತಾತ? ಪಾಂಡವರೇ ವಾರಣಾವತಕ್ಕೆ ಹೋಗಿ ಅಂದ, ಹೋಗಿ ಬನ್ನಿ ಅಂದಲ್ಲ, ಅರ್ಥ ಮಾಡ್ಕೋಬೇಕು. ಭಾರಿ ಬುದ್ಧಿ ಅಂದ ಧೃತರಾಷ್ಟ್ರರಾಜ, ಹೋಗಿ ಅಷ್ಟೇ. ಇವತ್ತು ಸರ್ಕಾರಿ ಆರ್ಡರ್ ಆಗಿರ್ತದೆ ಗೊತ್ತಾ, ಅದರಂತೆ ನಡ್ಕೊಂಡ್ರೆ ಅಷ್ಟೇ ಇದ್ರೆ ಅನ್ನೋ ಚಿಲ್ಲೋದ್ರಿಲ್ಲ. ಅವನ ಆರ್ಡರ್ ಹೋಗ್ಲಿಕ್ಕಷ್ಟೇ ಬರ್ಲಿಕ್ಕಲ್ಲ, ಅಂತಿಲ್ ಫರ್ದರ್ ಆರ್ಡರ್ಸ್ ಇದ್ರೆ ಹೇಗೋ ಹಾಗೆ, ಮುಂದೆ ಹೇಳೋರು ಬರಾಗಿಲ್ಲ. ನಾವೀಗ ಅವನ ತಂತ್ರ ಗೊತ್ತಲ್ಲ ನಿನಗೆ, ನಮ್ಮನಲ್ಲಿ ಕಳಿಸ್ತಾನೆ, ಮತ್ತೆ ಬಾ ಅಂತ ಕರೆಯೋದೇ ಇಲ್ಲ, ನಾವು ಬರ ಹಾಗೆ ಇಲ್ಲ, ನಾವು ಯಾರ ಅಲ್ಲ ಬರಲಿಕ್ಕೆ, ರಾಜರಾಗಿ ಹೋಗ್ತಾ ಇದ್ದೇವೆ, ಹಾಗೆ ವಿಥೌಟ್ ಇನ್ವಿಟೇಷನ್ ಬರಾಗಿಲ್ಲ, ನಾವಾಗ ಅಲ್ಲೇ ಇರಬೇಕಾಗತ್ತೆ, ಅಲ್ಲಿ ಇದ್ರಾಯ್ತು ಅಂತ ಹೇಳಾಗಿಲ್ಲ, ಅಲ್ಲಿ ನಮಗೇನೋ ವ್ಯವಸ್ಥೆ ಇಲ್ಲ, ನಾಳೆ ಏನ್ ಮಾಡಬೇಕಾಗತ್ತೆ ಅಲ್ಲಿ? ಭವಿತಾ ಅತ್ರ ಹಿ ಭೈಕ್ಷಾಚಾರ, ನಮ್ಮನ್ನು ಭಿಕ್ಷೆ ಬೀಳಿಸ್ತಾನೆ ಗೊತ್ತಾ ಧೃತರಾಷ್ಟ್ರ, ಭಿಕ್ಷೆ ಹಾಕ್ತಾನೆ, ಭಿಕ್ಷೆ ಬೀಳಿದ್ರಾಯ್ತು ಅನ್ಬೇಡ, ನಾವ್ ಯಾರು ಗೊತ್ತಾ? ರಾಜರು. ನಾವು ರಾಜರು ಭಿಕ್ಷೆ ಬೀಳಿ ಬದುಕಬಾರದು, ಅವ್ರ ಸ್ವಂತ ಸಂಪಾದನೆ ಬದುಕಬೇಕು. ಇವತ್ತು ರಾಜರೇ ಭಿಕ್ಷೆ ಬೀಳಕ್ ಹೊರಟ್ರೆ ಭಿಕ್ಷೆ ಹಾಕಾರ ಯಾರು ಅಂತ ಕೇಳುತ್ತಾರೆ. ಭಿಕ್ಷೆ ಹಾಕಾರ ಯಾರು? ಕ್ಷತ್ರಿಯ ಧರ್ಮ ಅಲ್ಲದು. ಕ್ಷತ್ರಿಯನಾದವನು ಇವತ್ತಿನ ದಿವಸ ಜನಕ್ಕೆ ರಕ್ಷಣೆ ಕೊಡ ಬದುಕಬೇಕೆ ಹೊರತು ರಕ್ಷಣೆ ನನಕ್ ಕೊಡಿ ಅಂತ ಕೈ ಚಾಚಾ ಬದುಕಬಾರದವನು. ಇವತ್ತು ಅಂತ ಸ್ಥಿತಿ ನಮ್ಮ ತಂದು ಹಾಕ್ತಾನೆ. ಇದು ಕ್ಷತ್ರಿಯ ಧರ್ಮ ಅಲ್ಲ. ಭಗವದ್ಗೀತೆ ಮುಂದೆ ಹೇಳೋದು ಅದನ್ನೇನೆ, ಸ್ವಧರ್ಮೇ ನಿಧರ್ಮ ಶ್ರೇಯಃ. ನಮ್ಮ ನಮ್ಮ ಧರ್ಮಾಚರಣೆ ಮಾಡಿ ನಾವು ಬದುಕಬೇಕೆ ಹೊರತು ಧರ್ಮ ಬಿಟ್ಟು ಬದುಕಬಾರದು. ಅಲ್ಲಿ ಹೋದ್ರೆ ಧರ್ಮ ಬಿಡಬೇಕಾಗತ್ತೆ, ಭಿಕ್ಷೆ ಬಿಡಬೇಕಾಗತ್ತೆ, ಇದು ಧರ್ಮ ಅಲ್ಲ ಇದು ಒಂದು. ಆದ್ದರಿಂದ ನಾನು ಹೇಳ್ತೇನೆ ಅಲ್ಲಿ ಹೋಗೋದು ಬೇಡ ಅಂತ ಹೇಳಿದರೆ, ಅಲ್ಲಿ ಹೋಗೋದು ಬೇಡ ಅಲ್ಲ ಭೀಮಸೇನ, ಈ ಮಾತಾಡ್ತೀಯಲ್ಲ, ಅವರೆಲ್ಲ ತೀರ್ಮಾನ ಮಾಡಿ ಆಗಿದೆ ಈಗಾಗಲೇ, ನಮ್ಮನ್ನು ಹೋಗಿ ಅಂತ ಹೇಳಿದ್ದಾರೆ. ನಾವಾಗಿ ಹೋದ್ರೆ ಒಳ್ಳೇದು, ಇನ್ನವ್ರು ಬಿಡ್ತಾರ, ಅವರು ಯುದ್ಧ ಶುರು ಮಾಡ್ತಾರೆ, ಹೋಗ್ತಿರಲ್ಲ ಅಂತ ಕೇಳ್ತಾರೆ, ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಧರ್ಮರಾಜ. ಆಗ ಭೀಮಸೇನ್ ಹೇಳ್ತಾನೆ, ಯುದ್ಧದ ಬಗ್ಗೆ ಮಾತು ಬಂದ್ರೆ ನೀನ್ ತಲೆ ಕೆಡಿಸ್ಕೋಬೇಡ, ನನ್ನ ಮೇಲೆ ಭಾರ ಹಾಕು ಅಂತ ಹೇಳ್ತಾನೆ. ಅದು ನೋಡಕ್ ನಾನಿದ್ದೇನೆ, ನೀನು ಹೂವನ್ನು ಅವ್ರ ಕಥೆ ಮುಗಿಸ್ತೇನೆ ಅಂತ ಹೇಳ್ತಾರೆ. ಅವರಾಗಿ ಸುಮ್ಮನೆ ಇದ್ರೆ ಅವ್ರ ಪುಣ್ಯ, ಯುದ್ಧಕ್ಕೆ ಬಂದ್ರೆ ನನ್ನ ಕೈ ಪೆಟ್ಟು ರುಚಿ ನೋಡ್ಬೇಕಾಗತ್ತವ್ರು. ಅವಾಗ ಯೋಚನೆ ಮಾಡಬೇಡ, ಈಗ ನನ್ನ ಮಾತು ಕೇಳು, ಸುಖವಾಗಿಲ್ಲೇ ಇರೋಣ. ಯಾರು ಯೋಚನೆ ಮಾಡಬೇಡ, ಭೀಷ್ಮರು ಬಂದ್ರೂ ಪರವಾಗಿಲ್ಲ, ದ್ರೋಣರು ಬಂದ್ರೂ ಪರವಾಗಿಲ್ಲ, ನಾನು ಅವ್ರನ್ನ ವಿಚಾರಿಸ್ತೇನೆ ಅಂತ ಹೇಳಿದ ತಕ್ಷಣ ಆಗ ಧರ್ಮರಾಜ ಹೇಳ್ತಾನೆ, ಭೀಮಸೇನ ನನ್ನ ಮಾತನ್ನ ಕೇಳು, ನೀನು ಅದೆಲ್ಲ ಮಾಡ್ತೀಯ ಅಂತ ನನಗೆ ಗೊತ್ತಿದೆ, ಆದರೆ ನನ್ನ ಪ್ರಾರ್ಥನೆ ಇಷ್ಟೇ, ನಮಗೆ ಶಕ್ತಿ ಇದೆ ಎಂಬುದು ನಿಶ್ಚಿತ, ಆದರೆ ದುರ್ಯೋಧನನ ಜನ ತುಂಬಾ ಇದ್ದಾರೆ, ನಾಳೆ ಅವರು ಯುದ್ಧದಲ್ಲಿ ಸೋಲ್ಬಹುದು, ಸಾಯಲೂಬಹುದು. ಆ ಜನ ಏನ್ ಮಾಡ್ತಾರೆ ಗೊತ್ತಾ, ಅಪಕೀರ್ತಿ ತರ್ತಾರೆ, ಪಾಂಡವರು ತಮ್ಮ ಬಲದ ದುರ್ಲಾಭ ಪಡೆದರು ಅಂತ ಅಪಕೀರ್ತಿ ತರ್ತಾರೆ, ಅದು ನನಗೆ ಬೇಕಿಲ್ಲ. ಧರ್ಮರಾಜ ಗುರು ಹಿರಿಯರ ಮಾತನ್ನ ಕೇಳಲಿಲ್ಲ, ಅವರನ್ನು ಅನ್ಯಾಯ ಎದುರಿಸಿದ ಅಂತಕ್ಕಂಥ ಅಪಕೀರ್ತಿ ನನಗೆ ಬೇಡ. ಆದ್ದರಿಂದ ನಾನು ಈಗ ನಮ್ಮ ಭಿಕ್ಷಬೇಳೆ ಪ್ರಸಂಗ ಬಂದರೂ ಸರಿಯೇ ಅಲ್ಲಿಗೆ ಹೋಗೋದು ನಿಶ್ಚಿತ, ಭೀಮಸೇನ ದಯವಿಟ್ಟು ಅಡ್ಡಿ ಮಾಡಬೇಡ, ಇದು ನನ್ನ ಪ್ರಾರ್ಥನೆ, ನಾ ಅಣ್ಣನಾಗಿ ಹೇಳುತ್ತೇನೆ ಅಂತ ಹೇಳಿದೆ. ಆಗ ಭೀಮಸೇನ ತಮ್ಮನಾಗಿ ಹೇಳಬೇಕಾದ್ದನ್ನು ಹೇಳಿದೆ, ನೀನು ಅಣ್ಣ, ನಿನ್ನ ಮಾತು ಕೇಳೋದು ನನ್ನ ಕೆಲಸ, ಆಯ್ತು ನಾನು ನಿನ್ನ ಮಾತು ಕೇಳುತ್ತೇನೆ ಅಂತ ಒಪ್ಪಿಕೊಂಡಂತೆ. ಇಲ್ಲಿ ಒಂದು ಸೂಕ್ಷ್ಮ ವಿಚಾರವನ್ನ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಬರೀತಾರೆ, ಬಹಳ ಸೂಕ್ಷ್ಮ ವಿಚಾರ. ಏನು ಸೂಕ್ಷ್ಮ ವಿಚಾರ ಅಂದ್ರೆ, ಈಗಿಂತ ಪಾಂಡವರಲ್ಲಿ ಧರ್ಮರಾಜ ದೊಡ್ಡವನು, ಆಮೇಲೆ ಭೀಮಸೇನ, ಅರ್ಜುನ, ನಕುಲ ಸಹದೇವನ್ನ ಕೇಳಿದ್ದೇವೆ, ಈ ನಿಮಗೆ ಅರ್ಥ ಆಗಿದೆ. ಅಕಸ್ಮಾತ್ ಹೀಗಾಗದೇನೆ ಧರ್ಮರಾಜ ಅಣ್ಣನಾಗದೇನೆ, ಭೀಮಸೇನೆ ನನ್ನ ಅಣ್ಣನಾಗಿ ಬಿಟ್ಟು ಧರ್ಮರಾಜ ತಮ್ಮನಾಗಿದ್ದಿದ್ರೆ ಮಹಾಭಾರತ ಹೇಗಿರ್ತಿತ್ತು? ಫಾರ್ ಎ ಚೇಂಜ್ ಯೋಚನೆ ಮಾಡಬೇಕು. ಅಕಸ್ಮಾತ್ ಭೀಮ ಅಣ್ಣನಾಗಿ ಬಿಟ್ಟು, ಧರ್ಮರಾಜ ತಮ್ಮನಾಗಿ ಬಿಟ್ಟು, ಅರ್ಜುನ ಉಳಿದವರೆಲ್ಲ ಆ ಪೋಸ್ಟಲ್ಲಿ ಇದ್ಬಿಟ್ಟಿದ್ರೆ ಸ್ಥಿತಿ ಹೇಗಿರ್ತಿತ್ತು ಲೆಕ್ಕ ಹಾಕಬೇಕು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸ್ಥಿತಿ ಬಹಳ ಸುಲಭವಾಗಿರ್ತಿತ್ತು. ಧರ್ಮರಾಜ ಅಣ್ಣನಾಗಿದ್ರೆ ಭೀಮಸೇನ ಇಷ್ಟೆಲ್ಲ ಕೇಳಿದ, ಆತ್ಮ ಅಣ್ಣನಾಗಿದ್ರೆ ಯಾರನ್ನೇ ಕೇಳ್ತಿದ್ರು, ತಮ್ಮಂದಿರೇ ಹೇಳಿದೆ ಕೇಳಿ ಸುಮ್ಮನೆ ಕೂತೀರಿ ಅಂತ ಹೇಳ್ತಿದ್ದ, ಅವ್ರು ಹೋಗು ಅಂತಿದ್ರು, ಹೋಗೋದಿಲ್ಲ ಅಂತಿದ್ದ, ಯುದ್ಧ ಶುರುವಾಗ್ತಿತ್ತು, ಕಥೆ ಮುಗಿತಿತ್ತು, ಮಹಾಭಾರತ ಆದಿ ಪರ್ವಕ್ಕೆ ಮಂಗಳ ಆಗ್ತಿತ್ತೆ ಹೊರತು ಮುಂದೆ ಹೋಗ್ತಾನೆ ಇದ್ದಿಲ್ಲ. ಅಲ್ಲಿ ಒಂದೇ ಪರ್ವ ಮಹಾಭಾರತ, ಅರ್ಧ ಹೇಳ್ತಾರೆ ಬಹಳ ಸುಲಭ ಆಗ ಅಷ್ಟೇ, ಎರಡು ಸೀರಿಸಿ ಬೋಧೋಗ್ಬಿಡ್ತಾ ಇತ್ತು ಮಹಾಭಾರತ. ಆದರೆ ಭೀಮಸೇನ ಈ ರೀತಿ ಮಾಡ್ತಿದ್ದ, ಆತಲ್ಲಿ ಕಾಂಪ್ರಮೈಸ್ ಮಾಡೋ ಸಾಧ್ಯತೆನೇ ಇಲ್ಲ. ಯಾಕೆ ಗೊತ್ತಾ? ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ ದುರ್ಕೋದರಹ. ಧರ್ಮ ಸೂಕ್ಷ್ಮ ಆತನಿಗೆ ಗೊತ್ತು, ನಡೆಸೋ ಶಕ್ತಿ ಆತನಿಗಿದೆ, ತಿಳುವಳಿಕೆಗೆ ಶಕ್ತಿ ಇದೆ, ಮತ್ತೆ ಅಡಿನಾರು ಕೇಳಬೇಕಾಗ. ಅದಕ್ಕೆ ಪರಮಾತ್ಮ ಏನ್ ಮಾಡಿದನಂತೆ, ಭೀಮಸೇನ ಅಣ್ಣನಾದ್ರೆ ಹೀಗಾಗಿಬಿಡುತ್ತೆ, ಹಾಗಾಗಬಾರದು, ಮಹಾಭಾರತ 18 ಪರ್ವ ನಡೀಬೇಕು ಅಂತ ಹೇಳಿಬಿಟ್ಟು ಭೀಮಸೇನನ್ನ ತಮ್ಮನ್ನು ಮಾಡಿ ಧರ್ಮರಾಜನ್ನೇ ಅಣ್ಣನ ಮಾಡಿದ ಭಗವಂತ ಅಂತ ಹೇಳಿದ್ದಾರೆ. ಇದರ ಇನ್ನೊಂದು ಉದ್ದೇಶ ಏನು ಗೊತ್ತೇನು? ದುರ್ಯೋಧನಾದಿಗಳನ್ನು ಈಗಲೇ ಕೊಂದು ಬಿಟ್ರೆ ಜನ ಏನಂತಾರೆ ಗೊತ್ತೇನು? ಇಷ್ಟೆಲ್ಲ ಮಾಡಿ ಕೊಂದ್ರೇನೆ ಇನ್ನೂ ದುರ್ಯೋಧನ ಪರವಾದ ಜನ ಇದ್ದಾರೆ, ಚಲಗೋಳು ದುರ್ಯೋಧನ ಅಂತ ತಗೊಳ್ಳೋರು, ಇಷ್ಟೆಲ್ಲ ಮಾಡಿದ್ರು ಕೂಡ ಇಲ್ಲಿಗೆ ಕೊಂದ ಹಾಕಿಬಿಟ್ರೆ ಜನ ಏನಂತಿದ್ರು? ಪಾಂಡವರು ಭಾರಿ ಅವಸರ ಪಟ್ಟು ಬಿಟ್ರು, ಮುಂದೆ ಚೇಂಜ್ ಆಗ್ತಿದ್ರು ಅಂತ ಯಾರಿಗೆ ಗೊತ್ತು? ಫಸ್ಟ್ ಕ್ವಾರ್ಟರ್ ಅಲ್ಲಿ ಕಾಪಿ ಹೊಡೆದ ಅಂತ ಹೊರಗೆ ಹಾಕಿ ಫೇಲ್ ಅಂತ ಹೇಳಿಬಿಟ್ರೆ ಮಿಡ್ ಟರ್ಮ್ ಕೊಡಬೇಕಾಯ್ತು ಚಾನ್ಸ್, ಪ್ರಿಪೇರ್ ಕೊಡಬೇಕಾಯ್ತು ಗಲಾಟೆ ಎಬ್ಬಿಸ್ತಾರೆ, ಎಲ್ಲ ಕೊಟ್ಟು ಪಬ್ಲಿಕ್ ಸಿಕ್ಕಿಬಿಟ್ರೆ ತಪ್ಪಿಗಿರ್ತಾರೆ. ಅದಕ್ಕೆ ಎಂತ ಅವಸರ ಪಡಬಾರ್ದು, ನಾವು ಆ ಕೆಲಸ ಬಂದಾಗಲೇ ಮಾಡಬೇಕು, ಆ ಕೆಲಸಕ್ಕೆ ಕಾಯ್ಬೇಕಾಗತ್ತಾಗ. ದುರ್ಯೋಧನಾದಿಗಳು ಇನ್ನೂ ಮಾಡೋ ಕೆಲಸ ಭಾರಿ ಭಾರಿ ಪಾಪಗಳು ಉಂಟು, ಅರ್ಜುನ ಮೇಲೆ ವಿಷಯ ಗೊತ್ತಾಗಬೇಕು, ಮುಂದೆ ದ್ರೌಪದಿ ಜೂತದ ಪ್ರಸಂಗ ಗೊತ್ತಾಗಬೇಕು, ದ್ರೌಪದಿ ವಸ್ತ್ರಾಪಣದ ಪರಮ ಪಾಪ ಕಾರ್ಯ ಮಾಡಬೇಕು, ಘೋಷಯಾತ್ರೆಗೆ ಅಂತ ಹೋಗಬೇಕು, ಯುದ್ಧದಲ್ಲಿ ಭೀಷ್ಮಾದಿಗಳು ಕಳಿಸಿದ ಪಾಪ ಬರಬೇಕು, ಇಷ್ಟೆಲ್ಲ ಅಭಿಮನ್ಯುವನ್ನಂತ ಮಹಾವೀರನನ್ನು ಕಳಿಸಿದ ಪಾಪ ಬರಬೇಕು, ಇವೆಲ್ಲ ಪಾಪಗಳ ಮೂಟೆ ಅವನಿಗೆ ತುಂಬಬೇಕು. ಇದೆಲ್ಲ ಆಗಬೇಕಾದ್ರೆ ಈಗಲೇ ಆಗಬಾರದು, ಅದಕ್ಕೆ ವೇಳೆ ಬೇಕು. ಅದಕ್ಕೋಸ್ಕರವಾಗಿ ಭೀಮಸೇನ ಅಣ್ಣನಾದ್ರೆ ಇಂಥ ಪ್ರಸಂಗ ಬರೋದಿಲ್ಲ ಅಂತ ಹೇಳಿಬಿಟ್ಟೆ ಪರಮಾತ್ಮ ಏನ್ ಮಾಡಿದನಂತೆ, ಭೀಮನ್ನ ತಮ್ಮನ ಮಾಡಿ ಅಣ್ಣನ ಮಾಡಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಡೆಯೋದು ಕೊನೆ ಭೀಮಸೇನಿಂದಾನೆ, ಆದ್ರೆ ಆ ಪರಿಸ್ಥಿತಿ ಬರೋವರೆಗೂ ಕೂಡ ಕಾಯ್ಬೇಕಾದ್ರೆ ಬೇರೆ ದಾರಿ ಇಲ್ಲ ಅಂತ ಹಾಗೆ ಮಾಡಿದ್ರೆ. ಇದು ಭೀಮಸೇನ ತಮ್ಮನಾಗಿದ್ದರ ಗುಟ್ಟದು ಒಂದು, ಇಲ್ಲದ ಹೋಗಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಸುಲಭ ಊಹಿಸಬಹುದಾಗಿತ್ತು. ಭೀಮಸೇನಲ್ಲಿ ದೊಡ್ಡ ಗುಣ ಅಂದ್ರೆ ಅಸಾಧಾರಣವಾದ ಪರಿಜ್ಞಾನ, ಅದಕ್ಕೆ ಪೂರ್ಣ ಪ್ರಜ್ಞ ಅಂತಾನೆ ಕರೆದಿರೋದು. ಅದರ ಜೊತೆಗೆ ಒಳ್ಳೆ ಧರ್ಮ ಸೂಕ್ಷ್ಮತೆ, ಅಣ್ಣನ ಮಾತನ್ನು ಕೇಳಬೇಕು. ರಾಮಾಯಣದಲ್ಲಿ ರಾಮದೇವರು ಎಂಥ ಮಹಾನುಭಾವರು, ಆದರೆ ತಂದೆ ಮಾತನ್ನು ನಡೆಸಬೇಕು. ಅದೇ ರೀತಿಯಲ್ಲಿ ಮಹಾಭಾರತಕ್ಕೆ ಬಂದರೆ ಧರ್ಮರಾಜ ಭೀಮಸೇನಾದಿಗಳ ವೈಶಿಷ್ಟ್ಯ ಏನು ಅಂದ್ರೆ, ಧರ್ಮರಾಜ ಅಣ್ಣ, ಆದ್ರೆ ಯಾರಿಗೆ ತಂದೆ ಇಲ್ಲ ಅವರಿಗೆ ಅಣ್ಣ ತಂದೆ ಇದ್ದ ಹಾಗೆ ಅಂತ ಶಾಸ್ತ್ರ ಹೇಳುತ್ತೆ. ಜ್ಯೇಷ್ಠ ಭ್ರಾತ ಪಿತೃಸಮಹ ಅಂತ ನಮ್ಮ ಶಾಸ್ತ್ರದ ಮಾತು. ಆದ್ದರಿಂದ ಅಣ್ಣನ ಮಾತನ್ನ ತಂದೆ ಮಾತಿನಂತೆ ಕೇಳಬೇಕು. ರಾಮ ತಂದೆಯ ಮಾತನ್ನೇ ನಡೆಸಿ ಜಗತ್ತಿಗೆ ಪಾಠ ಹಾಕಿಕೊಟ್ಟ, ಭೀಮಸೇನ ಅಣ್ಣನ ಮಾತನ್ನ ತಂದೆ ಮಾತನಂತೆ ನಡೆಸಿ ಪಾಠ ಹೇಳಿಕೊಡ್ತಾ ಇದ್ದಾರೆ. ರಾಮ ಸರ್ವೋತ್ತಮ, ಭೀಮ ಜೀವೋತ್ತಮ. ಸರ್ವೋತ್ತಮ ತಂದೆಯ ಮಾತನ್ನ ಕೇಳಿದ ಕಥೆ ರಾಮಾಯಣವಾಯಿತು, ಜೀವೋತ್ತಮ ಅಣ್ಣನ ಮಾತನ್ನ ಕೇಳಿದ ಕಥೆ ಮಹಾಭಾರತವಾಯಿತು. ಇವತ್ತು ತಂದೆನೂ ಬೇಡ ಅಣ್ಣನೂ ಬೇಡ, ಅವರಿಗೆ ಯಾವ ಮಹಾಭಾರತನೂ ರಾಮಾಯಣನೂ ಇಲ್ಲ. ದಿನನಿತ್ಯದ ರಾಮಾಯಣ ಅವರು ಮನೆಯಲ್ಲೇ ಗೋಳ ಇರ್ತದೆ ಹೊರತು ಬೇರೆ ಇರೋದೇ ಇಲ್ಲ. ಮಾತೃದೇವೋಭವ ಪಿತೃದೇವೋಭವ ಅನ್ನೋದಕ್ಕೆ ಭೀಮನಿಂದ ರಾಮನಿಂದ ಕಲಿಬೇಕಾದ ಪಾಠ ಇದೆ. ಬರೀ ರಾಮಭೀಮರ ಅವತಾರ ಶತ್ರುವನ್ನು ಕೊಲ್ಲಕ್ಕೆ ಮಾತ್ರ ಆಗಿಲ್ಲ. ಭಾಗವತ ಪುರಾಣ ಹೇಳುತ್ತದೆ, ಮರ್ತ್ಯಾವತಾರ ಸ್ತ್ರೀಹ ಮರ್ತ್ಯ ಶಿಕ್ಷಣ ನ ವೃಕ್ಷೋವಧಾಯೈವ ನ ಕೇವಲಂಬಿ. ಹೋಹೋ, ಪರಮಾತ್ಮನ ಅವತಾರವಾಗಿರೋದು ಬರೀ ರಾಕ್ಷಸನ ಕೊಲ್ಲಕ್ಕಲ್ಲ, ಜನ ಹೇಗೆ ಬದುಕಬೇಕು ಅಂತ ತೋರಿಸಕ್ಕೋಸ್ಕರ ಆಗಿದೆ. ಜನ ಹೇಗೆ ಬದುಕಬೇಕು, ಮಗ ಹೇಗೆ ಅಪ್ಪನ ಮಾತನ್ನು ಕೇಳಬೇಕು, ಅದನ್ನೆಲ್ಲ ತೋರಿಸೋದಕ್ಕೆ ನಡೆದಿರೋದ್ರಿಂದ ರಾಮಭೀಮರ ಕಥೆ ಹೀಗೆ ಬಂದಿದೆ ಎಂಬುದು ಶಾಸ್ತ್ರಾರ್ಥ. ಅದನ್ನು ತಿಳ್ಕೊಳ್ಳೋದಕ್ಕೆ ಜಾರಿ ಬೇಕು. ಯಾವಾಗ ತಂದೆ ತಾಯಿಗಳು ಸಂಪೂರ್ಣ ತಾತ್ವಿಕವಾಗಿ ಬದುಕ್ತಾರೋ ಒಮ್ಮೊಮ್ಮೆ ತಪ್ಪು ಮಾಡಿದ್ರೆ ನಾವು ಕ್ಷಮಿಸಬೇಕಾಗುತ್ತದೆ. ಆದರೆ ಯಾವಾಗ ಅವರು ಪೂರ್ತಿ ಅನ್ಯಾಯದ ಹಾದಿಯನ್ನು ಹಿಡಿತಾರೋ ಆಗ ಸಮಸ್ಯೆ ಇಲ್ಲ, ಆಗ ಅವ್ರ ಮಾತು ಕೇಳಬೇಕಾಗಿಲ್ಲ. ಬೇರೆ ದಿವಸ ಊಟ ಮಾಡುವಂತಾರೆ ಒತ್ತಾಯ ಮಾಡಿ ತಡ್ಕೋಬಹುದು, ಏಕಾಸಿ ಮಾಡೋದು ತಡ್ಕೊಳ್ಳೋಕ್ಕಾಗೋದಿಲ್ಲ, ಅದಕ್ಕೆ ಧರ್ಮದ ವಿರುದ್ಧ. ಅಂತ ಹೊತ್ತಲ್ಲಿ ತಂದೆಯ ಮಾತು ಇಲ್ಲ, ತಾಯಿಯ ಮಾತು ಇಲ್ಲ, ಗುರುಗಳ ಮಾತು ಇಲ್ಲ, ಆಗ ಭಗವಂತನ ಮಾತೇ ಫೈನಲ್. ಇದನ್ನೆಲ್ಲ ಯೋಚನೆ ಮಾಡತಕ್ಕಂಥ ಶಕ್ತಿ ಭೀಮನಿಗಿರೋದ್ರಿಂದ, ಭೀಮನ ತಮ್ಮನ ಮಾಡಿ ಧರ್ಮದ ಅಣ್ಣನ ಮಾಡಿದ್ರಿಂದ ಪರಿಸ್ಥಿತಿ ಪೂರ್ತಿ ಬದಲಾಗತಕ್ಕಂಥ ಸನ್ನಿವೇಶ ಬಂತು. ಆಯ್ತು ಅಣ್ಣ, ನಾನಂತೂ ಹೇಳೋದು ಹೇಳಿದ್ದೇನೆ, ಇದು ನಿಮ್ಮಿಂದಿನ ಜವಾಬ್ದಾರಿ, ಆದ್ರೆ ಸದಾ ಕಾಲ ನನ್ನ ಜೊತೆಗೆ ಇರ್ತೇನೆ, ಅದನ್ನು ಮರಿಬೇಡ ಅಂತ ಹೇಳಿದಾಗ ಧರ್ಮರಾಜನ ಸಮಾಧಾನವಾಯಿತು. ಎಲ್ಲ ತಯಾರಾದರು, ಅದೇ ಡೇಟ್ ಫಿಕ್ಸ್ ಮಾಡಿಬಿಟ್ಟರೆ, ಟಿಕೆಟ್ ರೆಡಿ ಮಾಡ್ತಾರಲ್ಲ ಆ ಥರ ಎಲ್ಲ ರೆಡಿ ಮಾಡಿ ಕೊಡೋಬಿಟ್ಟಿದ್ದಾರೆ. ಅಲ್ಲಿ ದುರ್ಯೋಧನ ಕಳಿಸ್ಬೇಕು ಬಾರಣಾವತೆಗೆ, ಎಲ್ಲ ತಯಾರಾಗಿ ಅಂತ ಹೇಳಿದ. ಪಾಂಡವರು ತಯಾರಾಗ್ತಾ ಇದ್ದಾರೆ, ಎಲ್ಲ ಹೊಳ್ಳಕ್ಕೆ ಸಿದ್ಧರಾಗಿದ್ದಾರೆ. ದುರ್ಯೋಧನ ಅದೇಳಿ ಖುಷಿಯೋ ಖುಷಿ, ಖುಷಿಯೋ ಖುಷಿ, ಹಬ್ಬ ಅವರು ಅಲ್ಲಿ ಹೊಡಗಿ ಬಿಡ್ತಾರೆ ಮತ್ತೆ ಬರೋದಿಲ್ಲ ಅಂತ ಖುಷಿಯೋ ಖುಷಿ. ಅವನಿಗೆ ಗೊತ್ತು ಯಾತಕ್ಕೆ ಬರೋದಿಲ್ಲ, ಜಡೆ ಯೋಚನೆ ಮಾಡಿದ್ದಾನೆ. ಅಲ್ಲಿ ಏನು ಮನೆ ಇದೆ, ಅರಗಿನ ಮನೆ ಸೃಷ್ಟಿ ಮಾಡಿದ್ದಾನೆ. ಅಲ್ಲಿ ಹೆಸರು ದೃತಾಷ್ಟ ಮುಂದೆ ಹೇಳಿಲ್ಲ ಅದನ್ನ, ಅಲ್ಲಿ ಹೋಗಬೇಕು ಸುಟ್ಟು ಬೂದಿ ಆಗಬೇಕು ಅವರು, ಮತ್ತೆ ಎಂದೂ ವಾಪಸ್ ಬರಬಾರದು ಅಂತ ಕುತಂತ್ರ ಮಾಡಿರೋದ್ರಿಂದ ಭಾರಿ ಸಂಭ್ರಮ ಅವರಿಗೆಲ್ಲ ಕೊಡೋದು. ಎಲ್ಲ ಬೀಳ್ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಪಾಂಡವರೆಲ್ಲ ಸಮ ಇಡೀ ಸೈನ್ಯದ ಸಮೇತ ಪರಿವಾರದ ಸಮೇತ ಏನು ರಾಜವೈಭವದಿಂದ ಹೋಗಬೇಕಲ್ಲ, ಆ ರೀತಿಯೆಲ್ಲ ಕಳಿಸ್ತಾ ಇದ್ದಾರೆ. ಆ ಹೊತ್ತಿಗೆ ಸರಿಯಾಗಿ ಇದೆಲ್ಲ ತಿಳ್ಕೊಂಡ ವ್ಯಕ್ತಿ ವಿದುರ ಇದ್ದಾನೆ. ವಿದುರನಿಗೆಲ್ಲ ಸಂಚು ಗೊತ್ತಾತನಿಗೆ, ಎಲ್ಲ ಅರ್ಥ ಮಾಡಿಕೊಂಡಿದ್ದಾನೆ. ಆದರೆ ನೀವು ಕೆಲವೇ ಪ್ರಶ್ನೆ ಮಾಡಬಹುದಾಗ, ವಿದುರ ತಿಳ್ಕೊಂಡ ಮೇಲೆ ಸುಮ್ಮನೆ ಹಾಕಿದ್ದ ಹಾಗಿದ್ರೆ ಪ್ರೊಟೆಸ್ಟ್ ಮಾಡಬೇಕಾಗಿತ್ತು. ಈ ಮೋಸ ಮಾಡಿದ್ದಾರೆ ಇವರು, ಅರಿಯನ ಮನೆಯಲ್ಲಿ ಸುಳ್ಳಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿಬಿಟ್ರೆ ಹೇಗಿರ್ತಾ ಇತ್ತು? ಒಳ್ಳೆ ಪ್ರಶ್ನೆ ಇದು ಒಂದು. ವಿದುರ ತನಗೇನು ಗೊತ್ತಿತ್ತು ಅದ್ ಯಾವ್ದನ್ನು ಲೀಕ್ ಔಟ್ ಮಾಡ್ತಿರಲಿಲ್ಲ, ಆದ್ರೆ ಒಳಗಿಂದೊಳಗೆ ಅದು ಪ್ರತಿ ಮಾಡ್ತಾ ಇದ್ದ, ಒಳಗಿಂದೊಳಗೆ ನ್ಯೂಟ್ರಲೈಸ್ ಮಾಡ್ತಾ ಇದ್ದೆ ಹೊರತು ತಾನು ಯಾರು ಬಂದು ತಾನು ಗೊತ್ತಿದೆ ಅಂತ ಹೇಳ್ಕೊತಾ ಇರಲಿಲ್ಲ ವಿದುರ. ಇದು ಯಾತಕ್ಕೆ ಅಂತ ಅನೇಕರ ಪ್ರಶ್ನೆ ಇದು. ಸ್ವಲ್ಪ ಯೋಚನೆ ಮಾಡಿದರೆ ಒಳ್ಳೆ ಉತ್ತರ ಮಹಾಭಾರತ ಕೊಡ್ತಾ ಇದೆ. ವಿದುರ ಘಂಟಾಘೋಷವಾಗಿ ಹೇಳಿಬಿಟ್ಟು ಇದು ಭಾರಿ ಅನ್ಯಾಯ, ಅವರು ಸುಡಿಸಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಅರಿಗಿನ ಮನೆಯ ವ್ಯವಸ್ಥೆ ಮಾಡಿದ್ದಾರೆ, ಇದನ್ನು ಒಪ್ಪೋದಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ಅಂದ್ರೆ, ಹೌದು ವಿದುರ ಯೋಚನೆ ಮಾಡ್ತಾನೆ ಅದನ್ನ, ಹೌದು ಹೇಳ್ಬಿಡ್ಬಹುದು ನಾನು, ಹೇಳ್ಬಿಟ್ಟು ಏನಾಗುತ್ತೆ ಗೊತ್ತಾ, ಅದು ತಪ್ಪು ಬಿಡುತ್ತೆ. ಆದ್ರೆ ಮುಂದೆ ಏನ್ ಮಾಡ್ತಾರೆ ಅವರು, ಬೇರೆ ವ್ಯವಸ್ಥೆ ಮಾಡ್ತಾರೆ. ಈ ವ್ಯವಸ್ಥೆ ನನಗೆ ಗೊತ್ತಿದೆ, ಇದು ಪ್ರತಿ ಮಾಡಿಬಿಡಕ್ ಬರುತ್ತೆ ನನಗೀಗ, ಅದು ಬೇರೆ ಯಾರು ಮಾಡಿಬಿಟ್ರೆ ನನಗೆ ಗೊತ್ತಾಗದೆ ಆಗಿಬಿಡೋದು ಆಮೇಲೆ. ಆದ್ದರಿಂದ ನನಗೇನು ಗೊತ್ತಿದೆ ಅದರಂತೆ ನಡೆದು ಬಿಟ್ರೆ ನಾನು ಪ್ರತಿ ಮಾಡಿಬಿಡ್ತೇನೆ, ಅದಕ್ಕೆ ಪಾಂಡವರಿಗೆ ತೊಂದರೆ ಆಗದೆ ನಾನು ವ್ಯವಸ್ಥೆ ಮಾಡ್ತೇನೆ. ನನಗೆ ಗೊತ್ತಿಲ್ಲ ಬೇರೆ ಏನಾದರೂ ಆದರೆ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನನಗೇನು ಗೊತ್ತಿದೆಯೋ ಅದನ್ನು ನಡೆದೋಗಲಿ ಅಂತ ಯೋಚನೆ ಮಾಡ್ತಾನೆ ವಿದುರ. ವಿದುರ ಎಷ್ಟು ಯೋಗಿ ವಿದುರ, ಸಾಮಾನ್ಯನಲ್ಲ, ನಾನು ಸಂಪೂರ್ಣ ಬಲವಂತನೇನು ಅಲ್ಲ, ವಿತಿನ್ ಮೈ ಲಿಮಿಟ್ಸ್ ನಾನು ಕೆಲಸ ಮಾಡಲಿಕ್ಕೆ ಬರುತ್ತೆ. ನನಗೆ ನನ್ನ ಲಿಮಿಟ್ ಪ್ರಕಾರ ಅರಿಗಿನ ಮನೆಯಲ್ಲಿ ಪಾಂಡವರು ಸುಡಬಾರದು ಅಷ್ಟು ನಾನು ಮಾಡಲಿಕ್ಕೆ ನನಗೆ ಬರುತ್ತೆ. ಆದ್ರೆ ಬೇರೆ ಏನಾದರೂ ಮಾಡಿಬಿಟ್ಟಾನೆ ಬದಿತಿ ಆಗುತ್ತೆ. ಆದ್ದರಿಂದ ಇದರಲ್ಲೇ ಹೋಗೋದು ಭಾರಿ ವಾಸಿ ಅಂತ ಹೇಳಿಬಿಟ್ಟು ವಿದುರ ಸುಮ್ಮನೆ ಇರ್ತಾನೆ. ಅವೆಲ್ಲ ಪಾಂಡವರು ಹೊರಟು ನಿಂತಿದ್ದಾರೆ, ಅವರನ್ನು ಕಳಿಸಕ್ಕೆ ಅಂತ ಊರಿನ ಊರಿನ ಜನ ಬರ್ತಾ ಇದ್ದಾರೆ. ವಿದುರನು ಸೇರ್ಕೊಂಡ್ಬಿಟ್ಟಿದ್ದಾನೆ. ಮೆಲ್ಲಗೆ ಧರ್ಮರಾಜನ ಹತ್ರ ಬರ್ತಾನೆ, ಬಂದು ಎಚ್ಚರಿಕೆ ಕೊಡ್ತಾನೆ. ಧರ್ಮರಾಜ, ನೀವೆಲ್ಲ ಹೋಗ್ತಿದ್ದೀರಲ್ಲ, ಭಾರಿ ಹುಷಾರು ಅಂತ ಹೇಳಿ, ಭಾರಿ ಹುಷಾರು, ನಿಮಗೆ ಅಪಾಯ ಕಾದಿದೆ ಅಂತ ಹೇಳಿದ್ದಾರೆ. ನಿಮಗೆ ಅಪಾಯ ಕಾದಿದೆ, ವಿಷ ಅಗ್ನಿ ಹುತಾಶ ಭಯಾತ್ ಪ್ರತೀತಾಹ ಆಧ್ವಂ ಅಂತ ಹೇಳ್ತಾರೆ. ವಿಷದ ಭಯ ಇದೆ, ಅಗ್ನಿಯ ಭಯ ಇದೆ, ಸುಡತಕ್ಕಂತ ಎಚ್ಚರ ಇದೆ, ಆದ್ರಿಂದ ಹುಷಾರಾಗಿರಿ ಅಂತ ಹೇಳಿಬಿಟ್ನಂತೆ. ದುರ್ಯೋಧನ ಎಷ್ಟು ಬುದ್ಧಿವಂತ ಗೊತ್ತೇನು, ವಿದುರ ಏನ್ ಮಾಡ್ತಾನೆ ಅಂತ ವಿದುರನ ಕಂಡಿಟ್ಟೇ ಇದ್ದವನು. ಯಾವಾಗ್ಲೂ ಕೂಡ ಪಾಂಡವರು ನಾನು ಮೆಸೇಜ್ ಕೊಡ್ತಾನ ಅಂತ ಹೇಳಿಬಿಟ್ಟು ವಾಚ್ ಮಾಡ್ತಾನೆ ಇದ್ದ. ವಿದುರ ಪಕ್ಕದಲ್ಲಿ ಇಷ್ಟು ಹೇಳ್ಬಿಟ್ರೆ ವಿದುರ ಇರ್ತಾನ, ತಕ್ಷಣ ಅವನಿಗೆ ಗೊತ್ತಾಗೋದು ಒಂದು ವಿದುರ ಹಿಡಿದಾಗ್ತಾ ಇದ್ದ ಅಥವಾ ಪ್ಲಾನ್ ಚೇಂಜ್ ಮಾಡಿಬಿಡ್ತಾ ಇದ್ದ. ಆದ್ರೆ ವಿದುರ ಎಷ್ಟು ಬುದ್ಧಿವಂತ ಅಂದ್ರೆ, ಇಷ್ಟು ಮಾತನ್ನ ಹೀ ಹೇಳಿಲ್ವಂತೆ, ಒಗಟಾಗಿ ಹೇಳಿದ್ರಂತ. ಅದನ್ನ ಒಗಟಾಗಿ ಹೇಳ್ತಾರೆ, ಎಂಥ ಮಾತು ಅಂದ್ರೆ ಇವ್ರಿಗೆ ಅರ್ಥವೇ ಆಗೋದಿಲ್ಲ ಅಂತ ಮಾತಲ್ಲಿ ಹೇಳ್ತಾರೆ. ಏನೋ ಮಾತಾಡ್ಕೊಂಡ್ರೆ ಅಂತ ಆಗ್ಬೇಕೇ ಹೊರತು ಬೇರೆ ಮಾತಲ್ಲ, ಅದು ಲ್ಯಾಂಗ್ವೇಜ್ ಬೇರೆ ಅಲ್ಲ, ಮೋಡ್ ಆಫ್ ಕಮ್ಯುನಿಕೇಶನ್ ಬೇರೆ. ಎಲ್ಲ ಗೊತ್ತಿದ್ದ ಮಾತನ್ನೇ ಆಡಿದ್ದಾತ, ಆದ್ರೆ ಒಗಟಾಗಿ ಮಾತಾಡ್ಬಿಡ್ತಾನೆ. ಈ ಕೋಡ್ ವರ್ಡ್ಸ್ ಮಾತಾಡ್ತಾರಲ್ಲ ಹಾಗೆ, ನಿನಗೆ ವಿಷ ಅಗ್ನಿ ಮೊದಲಾದವುಗಳ ಭಯ ಇದೆ, ಬಹಳ ಎಚ್ಚರಗಳಿಂದ ಇರಿ ಪಾಂಡವರೇ ಅಂತ ಹೇಳಿದನಂತೆ. ಉಳಿದವರಿಗೆ ಅರ್ಥವಾಗಲಿಲ್ಲ, ಧರ್ಮರಾಜನಿಗೆ ಅರ್ಥವಾಯಿತು. ಧರ್ಮರಾಜನ ಸ್ಪೆಷಾಲಿಟಿ ಅದೇನೆ, ಆತನಿಗೆ ಸೂಕ್ಷ್ಮವಾಗಿ ಗ್ರಹಣ ಮಾಡತಕ್ಕಂಥ ಶಕ್ತಿ ಇತ್ತು. ಯಾವುದೇ ಒಂದು ವಿಚಾರವನ್ನು ಹೇಳಿಬಿಟ್ರೆ ಬಿಡಿಸಿ ಬಿಡಿಸಿ ಹೇಳಬೇಕಾಗಿಲ್ಲ. ಕೆಲವು ಇರ್ತಾರೆ ಎಷ್ಟು ಬಿಡಿಸಿ ಹೇಳಿದ್ರು ಇನ್ನೂ ಅರ್ಥ ಆಗ್ತಿರೋದಿಲ್ಲ. ಎಷ್ಟು ಬಿಡಿಸಿ ಹೇಳಿ ಕೊನೆಗೆ ಎಮ್ಮೆ ಅಂತಿರುತ್ತಲ್ಲ, ಎಮ್ಮೆ ಹೊಡಿತಾರಂತೆ, ನಾಚರ ಸುಮ್ಮನೆ ಇರುತ್ತಂತದ್ದು. ಆಮೇಲೆ ಇನ್ನೊಂದ್ಸರಿ ಹೊಡೆದಾಗ ಯಾರಿಗೋ ಹೊಡಿತಾ ಇದ್ದಾರೆ ಅನ್ಕೊಳ್ಳುತ್ತಂತ, ಯಾರಿಗೋ ಹೊಡಿತಾ ಇದ್ದಾರೆ ಅಂತ ಹೇಳಿ. ಆಮೇಲೆ ಇನ್ನೂ ನಾಲ್ಕು ಗೇಟ್ ಹೊಡೆದಾಗ ಇಲ್ಲ ಹತ್ತಿರದಲ್ಲಿ ಹೊಡೆದಾಗ ಆಗುತ್ತೆ ಅನ್ಕೊಳ್ತೀವಿ, ಎಲ್ಲ ಹತ್ತಿರದಲ್ಲಿ ಹೊಡಿತಾ ಇದ್ದಾರೆ. ಇನ್ನೂ ನಾಲ್ಕು ಗೇಟ್ ಹೊಡೆದಾಗ ಬಹುಶಃ ನನಗೂ ಅಂತ ಕಾಣುತ್ತೆ ತಿಳ್ಕೊಳ್ಳುತ್ತೆ. ಆಮೇಲೆ ಹೊಡೆದಾಗ ಬೆಲ್ಲೆ ಕೊಡೋಕೆ ಹೊಡೆದ್ರೆ ಸುಸ್ತಾಗಿರ್ತಾರೆ ಅಂತ, ಅದು ಎಮ್ಮೆ ಸ್ಪೆಷಾಲಿಟಿ. ಆದ್ರೆ ಅಂತ ಎಮ್ಮೆ ಬುದ್ಧಿ ಅಲ್ಲ, ಧರ್ಮರಾಜ ಭಾರಿ ಬುದ್ಧಿವಂತನಾದ್ದರಿಂದ ಸೂಕ್ಷ್ಮವಾಗಿ ತಿಳಿದುಕೊಳ್ತಕ್ಕಂಥ ಪ್ರವೃತ್ತಿ ಇದ್ದಿದ್ದರಿಂದ ತಕ್ಷಣ ಏನ್ ಮಾಡಿದನಂತೆ, ಅರ್ಥ ಮಾಡಿಕೊಂಡು ನನಗೆ ಅರ್ಥ ಆಯ್ತು, ಎಚ್ಚರ ವಹಿಸ್ತೇನೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾ ಇದ್ದಾರೆ ಪಾಂಡವರು. ಇಲ್ಲಿ ವಿದುರನ ಸಂದೇಶದೊಂದಿಗೆ ಇವತ್ತಿನ ಪ್ರವಚನ ಮುಕ್ತಾಯವಾಗ್ತಾ ಇದೆ. ನಾಡಿನ ಘಟ್ಟ ಅಪೂಲ್ಯವಾದ ಘಟ್ಟ, ವಿಶ್ವದ ಇತಿಹಾಸದಲ್ಲೇ ಒಂದು ಭಯಂಕರವಾದ ಕೊಲೆಯ ಪ್ರಯತ್ನ ಅದು. ಇವತ್ತೆಲ್ಲ ಬಾಂಬ್ ಹಾಕುವ ಪದ್ಧತಿ ಇದೆ ನೋಡಿ, ಎಲ್ಲ ದುರ್ಯೋಧನ ಮಾಡಿದ ಕೆಲಸಗಳು ಇವೆಲ್ಲ ಕೂಡ, ಎಲ್ಲ ಸಹಿ ಬಳಗ ಹಾಕೋದು ಉಪಾಯವಾಗಿ ಕಳಿಸೋದು ಎಲ್ಲ ಅವನ ತಂತ್ರ ಇದೆ. ಅದು ಮುಂದೆ ಹಾಗೆ ನಡೀತಾ ಇದೆ. ಅರ್ಗೆನ್ ಮನೆಯ ಕಥೆನ ಏನೇನೋ ಕೇಳಿರ್ತೇವೆ, ವಸ್ತುಸ್ಥಿತಿ ಏನ್ ನಡೀತು, ಹೇಗೆ ಯಾರ ಪಾತ್ರ ದೊಡ್ಡದಿದೆ ಅಲ್ಲಿ, ಏನೇನ್ ನಡೀತು, ಹೇಗೆ ತಪ್ಪಿಸಿಕೊಂಡ್ರು ಪಾಂಡವರು. ಅದು ರಾಜನೀತಿ ಒಂದ್ ಕಡೆಗೆ ನಮ್ಮ ಬದುಕಿಗೆ ದಾರಿ ತೋರಿಸ್ತಾ ಇದೆ, ರಾಜರಿಗೆ ಮಾರ್ಗದರ್ಶನ ಮಾಡ್ತಾ ಇದೆ, ಮಹಾಭಾರತ ಅಂತರಾರ್ಥ ಹೇಳ್ತಾ ಇದೆ, ತತ್ವಶಾಸ್ತ್ರವನ್ನು ತಿಳಿಸ್ತಾ ಇದೆ. ಇಂಥ ಅತ್ಯದ್ಭುತವಾದಂತಹ ಕಾವ್ಯ ಶಾಸ್ತ್ರದ ಘಟ್ಟ ಅದು. ನಾಳೆ ದಿವಸ ಆ ಭಾಗವನ್ನ ಹೇಗೆ ವೇದವ್ಯಾಸ ನಿರೂಪಣೆ ಮಾಡಿದ್ದಾರೆ, ಆಚಾರ್ಯ ನಿರ್ಣಯ ಮಾಡಿದ್ದಾರೆ ಎಂಬುದನ್ನ ನೋಡೋಣ. ಇವತ್ತು ಸ್ವಲ್ಪ ತಡವಾಗಿ ಶುರುವಾಯಿತು, ಆದರೆ ಇವತ್ತು ಬೇಗ ಸೂರ್ಯ ಮುಳುಗೋದ್ರಿಂದ ಆದಷ್ಟು ಎಂಟರೊಳಗೆ ಮುಗಿಸಬೇಕು, ಜನಕ್ಕೆ ಹೋಗ್ಲಿಕ್ಕೆ ತೊಂದರೆ ಆಗಬಾರದು ಅಂತ ಹೇಳಿ ಸರಿಯಾಗಿ ನಾಳೆ ಆರಂಭಕ್ಕಾಗಿ ಪ್ರಾರಂಭವಾಗಿ ಎಂಟಕ್ಕೆ ಮುಕ್ತಾಯ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾನಯ.